ವಾಗಿ ಅದನ್ನ ವ್ಯವಸ್ಥೆ ಮಾಡಿರ್ತಾರೆ, ಅದನ್ನು ಬಂದ್ ಪಡ್ಕೊಂಡ್ರೆ ಸಾಕು. ಮತ್ತು ನಿನ್ನೆ ಎಷ್ಟು ನಿನ್ನೆವರೆಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ದೇನೆ. ಅನಂತರ ಇನ್ನೂ ಕೆಲವರು, ಡಿ ಮನೋಹರ್ ಅಂತ ಒಬ್ರು 1001, ಎಂ ಎಚ್ ರಾಜಶೇಖರ್ ಅನ್ನೋರು 501, ಆರ್ ಎಚ್ ವೈದ್ಯ ಅನ್ನೋರು 500, ಅಂಬರೀಷ ಅಂತಕ್ಕಂಥವ್ರು 1000, ಆಮೇಲೆ ಶ್ರೀಮತಿ ಬಿ ಕುಮಾರಿ ಬಿ ಗಾಯತ್ರಿ ಅಂತಕ್ಕಂಥವ್ರು 5000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ, ಆಮೇಲೆ ಶ್ರೀ ವಿ ರಾಘವೇಂದ್ರ ರಾಯರು 5000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ, ಎಚ್ ಎಸ್ ವಾಸುದೇವಮೂರ್ತಿ 1001, ಶಾಂತಾ ಶ್ರೀನಿವಾಸಮೂರ್ತಿ ಅನ್ನೋರು 501, ಪರಿಮಳ ನಿನ್ನೆ ಹೇಳಿದ್ದೇನೆ, ಪರಿಮಳ ಗೋಪಾಲಕೃಷ್ಣ ಅವರು ಮತ್ತು ತ್ರಿಗೋಪಾಲಕೃಷ್ಣ ಅವರು ಇಬ್ಬರು ಕೂಡ 500 ರಂತೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿಷ್ಠಾನ ಇವರಿಗೆ ಅತ್ಯಂತ ಋಣಿಯಾಗಿದೆ. ಕಾರಣ ಇದರ ಹಣ ಏನಿದ್ರೂ ಕೂಡ ಪುನಃ ವಿದ್ಯಾರ್ಥಿಗಳ ಪೋಷಣೆಗೆ, ವಿದ್ವಾಂಸರ ಪೋಷಣೆಗೆ ಮತ್ತು ಗ್ರಂಥ ಪ್ರಕಾಶನಕ್ಕೆ ವಿನಿಯೋಗವಾಗೋದರಿಂದ ಅವರೆಲ್ಲರಿಗೂ ನಮ್ಮ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮತ್ತು ಯಾರು ಎಲ್ಲರೂ ಕೇಳಿದರು ಹೇಗೆ ದುಡ್ಡು ಕೊಡಬೇಕು ಅಂತೇಳಿ, ನನ್ನ ಹೆಸರಿಗೆ ಯಾರೂ ಕೊಡಲೇಬಾರದು. ಚೆಕ್ಕಲ್ಲಿ ಶ್ರೀ ವ್ಯಾಸ ಮತ್ತು ಸಂಶೋಧನಾ ಪ್ರತಿಷ್ಠಾನ ಅಂತ ಚೆಕ್ ಬರ್ಕೊಡ್ಬೇಕೇ ಹೊರತು ಬೈ ನೇಮ್ ಚೆಕ್ ಮಾತ್ರ ಯಾರು ಬರೀಲೇ ಕೊಡು. ಆಮೇಲೆ ಯಾವುದು ಕೊಟ್ಟರು ಕೂಡ ಎಲ್ಲರೂ ಕೂಡ ಅಧಿಕೃತ ಸೀದಿನೂ ಪಡೆಯಬೇಕು ಅಂತ ಹೇಳ್ತಾ, ನಾಳೆ ದಿವಸ ಮತ್ತು ನಾಳೆ 2 ದಿವಸದ ಅವಧಿಯಲ್ಲಿ ಮುಂದಿನ ಗೀತೆಯನ್ನು ಕೃಷ್ಣ ಹೇಗೆ ಉಪಸಂಹಾರ ಮಾಡ್ತಾನೆ ಎಂಬುದು ಭಾರಿ ಇಂಟ್ರೆಸ್ಟಿಂಗ್ ಅದ. ಈ ಪ್ರಾರಂಭವಾದ ಭಗವದ್ಗೀತೆ ಹೇಗೆ ಮುಕ್ತಾಯವಾಗುತ್ತೆ ಎಂಬುದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದ್ದಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಹೇಗೆ ಸಿಗುತ್ತಲ್ಲ ಮತ್ತೆ ವ್ಯವಸ್ಥೆ ಬಿಡು ಅಂತ ಹೇಳುತ್ತೆ. ಇಲ್ಲ ಅಂದ್ರೆ ಮನುಷ್ಯನಿಗೆ ಬೇಕು ಅನಿಸುತ್ತೆ, ಬೇಕಾಗಿದೆ ತಗೊಂಡಿದ್ರೆ ತೃಪ್ತನಾಗಿ ಬಿಡುತ್ತೆ. ಇವತ್ತಿಗೆ ಸೈಕಾಲಜಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಬೇಕಾದ ಊಟಕ್ಕೂ ನೋಡಿಬೇಕಾದ್ರೆ ಬೇಕಾದಷ್ಟು ಹಾಕ್ತೀವಿ ಅಂತ ಹಾಕಿ ಸಮಯ ಸರಿಗೋಗ್ಬಿಡುತ್ತೆ. ಒಂದೊಂದು ಎರಡೆರಡು ಎಣ್ಣೆ ಇನ್ನೊಂದು ಹಾಕ್ತೇವೆ ಇನ್ನೊಂದು ಹಾಕ್ತೇವೆ ಅಂತ ಶುರು ಮಾಡ್ತಾನೆ. ಮತ್ತೆ ಅವ್ನು ಏನು ಗೊತ್ತಾ, ಇನ್ನೊಂದು ಹಾಕ್ಸೋಡ್ರೆ ಒಂದು ದೊಡ್ಡೋಮಿಷ ಅಂತ, ಒಂದೊಂದು ಎರಡು ಹಾಕ್ಸ್ಕೊಂಡ್ಬಿಟ್ರೆ ಆಮೇಲೆ ಹೇಳ್ತಾನೆ, ನೋಡ ಎರಡು ಹಾಕ್ಸ್ಕೊಂಡು ಗೊತ್ತು, ಒಂದೇ ಹಾಕ್ಸ್ಕೊಂಡ್ಬಿಟ್ಯಾ, ನಾ ಏನೋ ಮಾಡಿ ಎರಡು ಹಾಕ್ಸ್ಕೊಂಡ್ಬಿಟ್ಟೆ ಅಂತ ಹೇಳ್ತಾ. ಏನೋ ಪರಾಕ್ರಮ ಸೋರಿಸ್ತಾ ಲೆಕ್ಕ ಅವನು. ಈ ಮಾತು ಯೋಚನೆ ಮಾಡಿ, ಹಾಸ್ಟೆಲ್ ಹುಡುಗರು ಇರ್ತಾರೆ, ಮಿನಿಮಮ್ 2000 ರೂಪಾಯಿ 3000 ರೂಪಾಯಿ ಪಾಯಸ ಅಂತ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಎಷ್ಟು ಆಸೆ ಇರುತ್ತೆ ಗೊತ್ತವ್ರಿ, ಪಾಪ ಪಕ್ಕದವನು ಬಂದಿಲ್ಲ, ಅದು ಯಾರು ಬಂದಿಲ್ಲ ಅದು ಗಂಟೆ ನೋಡ್ತಾರೆ, ಅವನು ನನಗೆ ಹಾಕಿ ಅಂತ ಹೇಳ್ತಾನೆ. ಆ ಹುಡುಗ ಬಂದು ನನಗೆ ಹೇಳಿದ್ದಾನೆ ಹಾಕಿ, ಇನ್ನೊಂದು 3000 ರೂಪಾಯಿ ಹಾಕಿ ಅಂತ ಹೇಳ್ತಾನೆ. ಇನ್ನೊಬ್ಬರು ಯಾರು ಅವನು ಇನ್ನೊಂದಿಷ್ಟು ಇವನು ಅವನಿಗೆ ಹೇಳಿರ್ತಾನೆ. ಮನೆಯಲ್ಲಿ ತಾಯಿ ಮಾಡಿರ್ತಾಳಲ್ಲ, 1000 ಬೇಡ ಅಂತ ಹೇಳ್ತಾರೆ. ಯಾಕೆ ಯಾವ ಬೇಕಾದ್ರೆ ಹಾಕ್ತಾಳೆ, ಇವಳು ಬೇಡ ಅಂದ್ರೆ ಹಾಕ್ತಾಳೆ, ಅಲ್ಲಿಲ್ಲ. ಅದೇ ತೃಪ್ತಿ ಅನ್ನೋದು ಹೇಗಿರುತ್ತೆ ಅಂದ್ರೆ, ಮನುಷ್ಯನಿಗೆ ಒತ್ತಡ ಬಂದಾಗ ಅವನ ಬಿಹೇವಿಯರೇ ಬೇರೆ, ಅವನ ಫ್ರೀ ಬಿಟ್ಟಾಗಿರೋ ಬಿಹೇವಿಯರೇ ಬೇರೆ. ಯಾಕೆ ಬ್ರಾಹ್ಮಣ ಯಾಕೆ ಆಗಿರ್ತಿದ್ದ, ತನ್ನ ಪಾಡಿ ತನ್ನ ಕೆಲಸ, ಮೋಸದ ಹೆಸರಿಲ್ಲ, ತನ್ನ ನಿಶ್ಚಿಂತೆಯಾಗಿರ್ತಿದ್ದು, ಬೇಕಾಷ್ಟು ಕೊಡ್ತಾ ಇದ್ರು, ಅವನು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದ. ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ, ಎಲ್ಲ ದೊಡ್ಡ ಗುಣ ಅಂದ್ರೆ ಆಸ್ತಿಕ್ಯ, ದೇವರಿದ್ದಾನೆ, ಧರ್ಮ ಇದೆ, ನಮ್ಮನ್ನು ದೇವತೆಗಳು ನೋಡ್ತಾರೆ, ತಪ್ಪು ಮಾಡಿದ್ರೆ ಶಿಕ್ಷಿಸ್ತಾರೆ, ಒಳ್ಳೆಯ ಅನುಗ್ರಹ ಮಾಡ್ತಾರೆ. ಈ ಒಂದು ಕಾನ್ಸೆಪ್ಟ್ ಇತ್ತು ಅಂದ್ರೆ ಎಷ್ಟು ಅಲರ್ಟ್ ಆಗಿರ್ತಾನೆ ಮನುಷ್ಯ. ಯಾರು ಫೋಟೋ ತೆಗಿತಾರೆ ಅಂದ್ರೆ ಹುಷಾರ ಇದ್ದಕ್ಕಿದ್ದಾಗ ಇದ್ದರಲ್ಲೇ ಮೇಕಪ್ ಮಾಡ್ಕೋತಾನೆ ಪಾಪ. ಯಾರು ವಿಡಿಯೋ ತೆಗಿತಾರೆ ಅಂದ್ರೆ ಒಂಥರ ಭಾರಿ ಕೇರ್ಫುಲ್ ಆಗಿಬಿಡ್ತಾರೆ. ಇದ್ದಿದ್ರಲ್ಲೇ ಯಾಕೆ ಇನ್ನೊಬ್ರು ವಾಚ್ ಮಾಡ್ತಾರೆ, ಅವನ ರೀತಿನೇ ಬೇರೆ ಆಗುತ್ತೆ. ಯಾರೋ ವಾಚ್ ಮಾಡ್ತಾರೆ ಅಂದ್ರೆ ಈಗ ಆಗೋದಾದ್ರೆ ದೇವರು ವಾಚ್ ಮಾಡ್ತಾನೆ, ದೇವತೆಗಳು ವಾಚ್ ಮಾಡ್ತಾರೆ ಅಂತ ಗೊತ್ತಾದ್ರೆ ಯಾವನು ಕಳ್ತನ ಮಾಡ್ತಾನೆ, ಯಾವನು ಸುಳ್ತಾನ ಮಾಡ್ತಾನೆ. ಬ್ರಾಹ್ಮಣ ಆಗಿರ್ತಿದ್ದ, ಉಳಿದ ಹೇಗೆಲ್ಲ ಕೇಳ್ತಿದ್ದ, ಅದಕ್ಕೆ ಅಲ್ಲಿ ದೇವ್ರ ಮೆಚ್ಚೋದಿಲ್ಲ, ಹಾಗೆಲ್ಲ ಮಾಡಬೇಡ ಅಂದ್ರೆ ತಕ್ಷಣ ಒಪ್ಕೊಂಡ್ಬಿಡ್ತಿದ್ದ ಅವ್ರು. ಇದು ಅವ್ರಿಗೆ ಇವರು ಅವನೇ ಹೇಳಬೇಕು, ಅವನಿಗೆ ಗೊತ್ತಿಲ್ಲ ಇವತ್ತಿನ ದಿವಸ ಯಾರು ಹೇಳ್ತಾನೆ. ಈ ಹಿನ್ನೆಲೆಯಲ್ಲಿ ಕಳ್ಳತನ ಸುಡ್ತನ ಮೊದಲೆಲ್ಲ ಮೊದಲು ಹಳ್ಳಿಗಳಲ್ಲಿ ನಡೀತಾನೆ ಇರಲಿಲ್ಲ, ಇವತ್ತು ಎಷ್ಟು ಗುಂಡಾಗಳು ಇದ್ದಾಗಿರ್ತಾರೆ ಅಲ್ಲೂ ಕೂಡ. ಯಾರೋ ಒಬ್ಬನು ಕೆರೆಸಿಬಿಡ್ತಾನೆ, ಕೆರೆಸಿದ ಮೇಲೆ ಪೂರ್ತಿ ಒಂದು ತರ್ತದ ಕೊಳಕು ಬಂತು ಅಂದ್ರೆ ತೆಗೆಯೋದು ಭಾರಿ ಕಷ್ಟ. ಬರದಂತೆ ನೋಡ್ಕೊಳ್ಬೇಕಾದ್ರೆ ಇಂಥ ವ್ಯವಸ್ಥೆ ಬೇಕು. ಆದ್ದರಿಂದ ಬ್ರಾಹ್ಮಣ ಹೀಗಿರ್ತಾನೆ, ನೇರ ತನ ಬ್ರಾಹ್ಮಣ ಲಕ್ಷಣ. ಉಪನಿಷತ್ತಲ್ಲಿ ಕಥೆ ಬರುತ್ತೆ, ಸತ್ಯಕಾಮ ಅಂತ ಹುಡುಗ, ಪಾಪ 7-8 ವರ್ಷದ ಹುಡುಗ, ಗುರುಗಳ ಹತ್ರ ತಾಯಿ ಕಳಿಸ್ತಾಳೆ, ಹೋಗು ನೀನು ವೀರ ಓದ್ಕೊಂಡು ಬಾ ಅಂತ ಕಳಿಸ್ತಾಳೆ. ಬರ್ತಾನೆ, ಬಂದ ತಕ್ಷಣ ಗುರುಗಳು ಕೇಳುತ್ತಾರೆ, ಕಿಮ್ ಗೋತ್ರೋಸಿ, ನಿನ್ನ ಗೋತ್ರ ಯಾವುದು ಅಂತ ಕೇಳುತ್ತಾರೆ. ತಕ್ಷಣ ಪಾಪ ಹೋಗ್ತಾನೆ, ಅಮ್ಮ ಗೋತ್ರ ಕೇಳುತ್ತಾರೆ, ನನ್ನ ಗೋತ್ರ ಯಾವುದು ಅಂತ ಕೇಳಿದರೆ, ಮಗು ನಿನ್ನ ಗೋತ್ರ ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾರೆ. ನಿನ್ನ ಗೋತ್ರ ನನಗೆ ಗೊತ್ತಿಲ್ಲ, ಮತ್ತೇನಂತ ಹೇಳಿ, ನಾನೀಗ ನಿನ್ನ ಕೆಲಸ ಮಾಡು, ಗೋತ್ರ ಗೊತ್ತಿಲ್ಲ ಅಂತಾನೆ ಹೇಳು ಅಂತ ಹೇಳಿದ್ದಾರೆ. ಗೋತ್ರ ಗೊತ್ತಿಲ್ಲ ಅಂತಾನೆ ಹೇಳಿಬಿಡು. ತಕ್ಷಣ ಹೋಗ್ತಾನೆ, ಸ್ವಾಮಿ ಗುರುಗಳೇ, ಅಹಂ ಸತ್ಯಕಾಮ, ನಾನು ಸತ್ಯಕಾಮ, ನನ್ನ ಅಮ್ಮ ಜಬಾಲ, ಅದಕ್ಕೆ ನಾನು ಜಾಬಾಲ ಅಂತ ನನ್ನ ಹೆಸರು, ಸತ್ಯಕಾಮೋ ಜಾಬಾಲಹ, ನಾನು ದಯವಿಟ್ಟು ಹೇಳ್ಕೊಡಿ ಅಂತ. ಅವ್ರೇನ್ ಮಾಡಿದ್ರಂತ ಆಮೇಲೆ ಹೇಳ್ಕೊಡ್ತೇನೆ ಬಾ ಅಂತ ಸೇರಿಸ್ಕೊಂಡ್ಬಿಟ್ರಂತೆ. ಯಾತಕ್ಕೆ ಅಂದ್ರೆ ನನ್ನ ಗೋತ್ರ ಯಾಕೆ ಕೇಳಿದೆ, ನೀನು ಬ್ರಾಹ್ಮಣ ಹೌದಲ್ಲೋ ತೀರ್ಮಾನ ಮಾಡಬೇಕು ಅಂತ ಕೇಳಿದೆ, ನನಗೆ ತೀರ್ಮಾನ ಸಂಶಯ ಹೋಗ್ಬಿಡ್ತು ಅಂತ ಹೇಳ್ತಾರೆ. ಯಾತಕ್ಕೆ ಗೊತ್ತಿಲ್ಲದ ಗೊತ್ತಿಲ್ಲ ಅಂತ ಹೇಳಿದ್ರಿ, ಎಲ್ಲದಿನ ಬ್ರಾಹ್ಮಣ ಅಂತ ಅರ್ಥ ಅಂತ ಹೇಳ್ಬಿಡ್ತಾರೆ. ಎಷ್ಟು ಪ್ರಾಮಾಣಿಕತೆ ಇದೆ, ಗೊತ್ತಿದ್ದನ್ನು ಗೊತ್ತಿದೆ ಅಂತ ಹೇಳಿದ್ರೆ ಎಷ್ಟು ಪ್ರಾಮಾಣಿಕತೆನೋ, ಗೊತ್ತಿಲ್ಲದನ್ನ ಸುಳ್ಳೆ ಗೊತ್ತಿದೆ ಅಂತ ಹೇಳಬಾರದು, ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊಡ್ ಅಂತ ಹೇಳ್ತಾರೆ. ಇವತ್ತು ಅರ್ಧ ಸಮಸ್ಯೆ ಪರಿಹಾರ ಆಗಿಬಿಡುತ್ತಾರೆ. ಇವುದು ನಿಜವಾದ ಪ್ರಾಮಾಣಿಕತೆ ಅಂದ್ರೆ ಅದು. ಅಂದ್ರೆ ಗೊತ್ತಿಲ್ಲದನ್ನು ಗೊತ್ತಿಲ್ಲ ಅಂತ ಹೇಳಿ ದೊಡ್ಡವರಾಗ್ಲಿಕ್ಕೆ ಬರ್ತದೆ. ಇದನ್ನು ಮಾಡಿದ್ದೆ ನೀನು, ನೀನು ಹೇಳ್ಕೊಡ್ತೇನೆ ಬಾ ಅಂತ ಹೇಳಿಕೊಟ್ರೆ ಅವನು ಬರೀ ಓದಿ ಹೋಗಲಿಲ್ಲ, ಬ್ರಹ್ಮಜ್ಞಾನಿ ಆಗ್ತಾನೆ, ಅಪರೋಕ್ಷ ಜ್ಞಾನಿ ಆಗ್ತಾನು. ಅವನು ಅಂತ ನೂರಾರು ಅಪರೋಕ್ಷ ಜ್ಞಾನ ತಯಾರು ಮಾಡ್ತಾನೆ, ಅಂತಹ ವಿಶಿಷ್ಟವಾದ ವಿದ್ವಾಂಸನಾಗ್ತಾನೆ. ಎಲ್ಲಿಂದ ಬಂತಿದು? ಪ್ರಾಮಾಣಿಕತೆಯಿಂದ. ಅದರಿಂದ ಆರ್ಜವಮೇವಚ ಆಚಾರ್ಯರು ಭಾಷ್ಯವನ್ನು ಬರೀತಾರೆ ಛಾಂದೋಗ್ಯೋಪನಿಷತ್ತಿನೊಳಗೆ, ಆರ್ಜವಂ ಬ್ರಾಹ್ಮಣೇ ಸಾಕ್ಷಾತ್ ಶೂದ್ರೋ ಅನಾರ್ಜವ ಲಕ್ಷಣ. ಇದರ ಅರ್ಥ ಎಲ್ಲರಲ್ಲೂ ಅಪ್ರಾಮಾಣಿಕತೆ ಇರುತ್ತೆ ಬೇರೆಯವರಲ್ಲಿ ಅಂತ ಅರ್ಥ ಅಲ್ಲ, ಬ್ರಾಹ್ಮಣನಲ್ಲಿ ಜಾಸ್ತಿ ಇರುತ್ತೆ ಅಂತ ಅಷ್ಟೇ ಅರ್ಥ. ಯಾಕೆ ಗೊತ್ತಾ? ಇವನಿಗೇನು ಆಸೆ ಆಕಾಂಕ್ಷೆಗಳು ಏನೂ ಇಲ್ಲ, ಅದರಿಂದಾಗಿನೇ ಅವನಿಗೆ ಪ್ರಶ್ನೆನೇ ಇಲ್ಲ. ಉಳಿದವರು ಸಾಮಾನ್ಯವಾಗಿ ಹಾಗೆ ಇರ್ತಿದ್ದ ಕಾಲ, ಸಾಮಾನ್ಯವಾಗಿರ್ತಿತ್ತು, ಇಲ್ಲಿ ಸ್ಪೆಷಲ್ ಆಗಿರ್ತಿತ್ತು. ನೀನು ಹೇಳಿದ್ದಿ ನೋಡು, ಒಪ್ಕೊಂಡೇ ಬಿಟ್ರೆ. ಇನ್ನು ಅರ್ಥ ಮಾಡ್ಕೊಂಡ ವರ್ಣ ವ್ಯವಸ್ಥೆ ಅನ್ನೋದು ಎಷ್ಟು ಬ್ರಾಡ್ ಔಟ್ಲುಕ್ ಬೇಸಿತ್ತು, ಅದಕ್ಕೆ ಜನ ತಿಳ್ಕೊಂಡಾಗ ಯಾವುದೋ ಕಾರಣಕ್ಕೆ ಅವರನ್ನು ವರ್ಣ ವ್ಯವಸ್ಥೆ ತರಲಿಲ್ಲ. ಅದರ ಒಳಗಿನ ನಿಜ ಸ್ಪಿರಿಟ್ ಅಂತ ಏನು ಹೇಳ್ತೇವಲ್ಲ, ಅದನ್ನ ಇಟ್ಟುಕೊಂಡು ವರ್ಣ ವ್ಯವಸ್ಥೆ ಬೆಳೆದು ಬಂತು. ಅದರ ಮುಂದಿನ ಭಾಗ ಈ ಕ್ಷತ್ರಿಯ ಹೇಗಿರಬೇಕು, ಕ್ಷತ್ರಿಯನ ಗುಣಗಳು ಯಾವುದು ಅಂತ ಹೇಳಿದ್ದ. ಕ್ಷತ್ರಿಯನ ಗುಣಗಳು ಯಾವುದು? ಈ ರಾಯರ ಕಥೆಯಲ್ಲಿ ಬರುತ್ತೆ ನೋಡಿ, ಯಾರೋ ವೆಂಕಣ್ಣ ದನ ಕಾಯ್ತಿದ್ದ, ಅಲ್ಲಿ ಯಾರೋ ಪತ್ರ ತಂದು ಕೊಟ್ರು ಪಾಪ ಸುಲ್ತಾನನಿಗೆ. ಅವನಿಗೆ ಓದು ಬರ ಬರ ಬರ್ತಿರಲಿಲ್ಲ ಪಾಪ. ತಕ್ಷಣನೇ ಯಾರಾದ್ರು ಬರುತ್ತಾ ಅಂತ ಹುಡುಕಿದ, ಯಾರು ಸಿಗಲಿಲ್ಲ. ದನ ಕಾಯ ಹುಡುಗ ಸಿಕ್ಕ ಪಾಪ, ಕರ್ಕೊಂಡು ಬನ್ನಿ ಅಂತ ಹೇಳಿದ, ಕರ್ಕೊಂಡು ಬನ್ನಿ ಅಂತ ಹೇಳಿದ. ತಮಾಷೆಯಿಂದ ರಾಜನೂ ಒಂದಕ್ಕೆ ಬರ್ತಿದ್ದಿಲ್ಲ, ಅವನ ಸಹಕಾರಿ ಯಾರಿಗೂ ಒಂದಕ್ಕೆ ಬರ್ತಿದ್ದಿಲ್ಲ. ಪಾಪ ಓದ್ದ ಇದ್ದವರು ರಾಜನಾಗಿದ್ದ, ಅದು ಆ ಕಾಲ. ಇವತ್ತು ಅಷ್ಟೇ, ಇವತ್ತು ಆಗ್ಲಿಕ್ಕೆ ಬರೋದಿಲ್ಲ, ಮಿನಿಸ್ಟರ್ ಆಗಿರೋ ಚಾನ್ಸಸ್ ಇರುತ್ತದೆ ಎಷ್ಟೋ ಸಲ. ಅವ್ರು ಹಾಕಿದ ಅವ್ರು ಹಾಕಿದ ಓಟು ಇನ್ವಾಲಿಡ್ ಆಗ್ತದೆ ಎಷ್ಟೋ ಸಲ. ಅಲ್ಲಿ ಎಷ್ಟೋ ಕೊಡ್ತಾರಲ್ಲ ಇನ್ವಾಲಿಡ್, ಅವ್ರು ಹಾಕಿದ ಓಟು ಲಕ್ಷಾಂತರಗಳ ಓಟಕ್ಕೆ ಇವನು ಗೆಲ್ಲಿಸಿರ್ತಾರೆ ಪಾಪ. ಅಲ್ಲಿ ಓಟ್ ಹಾಕ್ಲಕ್ಕೂ ಬರೋದಿಲ್ಲ ಆ ಸ್ಥಿತಿಯಲ್ಲಿ ಇರ್ತಾರೆ. ಎಲ್ಲರೂ ಅಂತ ಹೇಳಲಿಲ್ಲ, ಒಂದು ಗುಂಪಿನವ್ರು ಇರ್ತಾರೆ. ಆ ಓದು ಬರ ಬರದೇ ಹೋದ್ರು ಕೂಡ ಆಗಬಹುದಾಗಿತ್ತು. ಯಾರು ಬರ್ತಾರೆ ನೋಡ, ಹುಡುಗ ಸಿಕ್ಕ ಓದು ಅಂದ, ಒಂದಕ್ಕೆ ಬರೋದಿಲ್ಲ ಅಂದ. ಕಷ್ಟ ಜನವಾರ ಕಾಣಿಸ್ತು, ಏ ನೀನು ಬ್ರಾಹ್ಮಣ, ನೀನು ಓದ್ ಬರಲೇಬೇಕು ಓದು ಅಂತ ಹೇಳಿದ. ಈ ಗುರುತು ಆಗಿತ್ತು ಅಂತ ಕೇಳಿದ್ರೆ, ನೀನು ಬ್ರಾಹ್ಮಣ, ನೀವು ಬರದೇನ ಒಪ್ಪೋದಿಲ್ಲ ನಾನು ಅಂತ ಹೇಳಿದ. ಆದ್ರೆ ಇವತ್ತಿಯೂ ಕೂಡ ಅವನ ಪದ್ಧತಿ ಉಳ್ಕೊಂಡಿದ್ದೆ ಸಾಮಾನ್ಯವಾಗಿ, ದಡ್ಡ ಇರೋದಿಲ್ಲ ಅಂತ ಹೇಳಿಬಿಟ್ಟು ಹೇಳಿದ. ಇಲ್ಲ ನಿಜವಾಗ್ಲೂ ಬರೋದಿಲ್ಲ ಅಂತ ಹೇಳಿದಪ್ಪ, ಬಿಡ್ಲಿಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೆ, ಓದ್ತೀಯೋ ಇಲ್ಲೋ ಅಂತ ಕೇಳಿದ. ನಂಗೆ ಬರೋದಿಲ್ಲ ಅಂತ ಹೇಳಿದ. ಓದ್ದೋದ್ರೆ ಹೊರದು ಬಿಡ್ತೇನೆ ಅಂತ ಹೇಳಿದ. ಅವನು ಎಳೆಲ್ಲ ಕೇಳಿದ್ರು ಹೊರದೇ ಬಿಡ್ತಾನೆ ಕೂಡ ಅವನು. ಆಗ ನೆನಪಾಡ್ಕೊಂಡ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ರು, ಕಷ್ಟ ಬಂದ ನೆನಪಾಡ್ಕೊ ಅಂತ ಹೇಳಿ. ರಾಘವೇಂದ್ರ ಅಂದ, ಕಣ್ಣು ಮುಚ್ಚಂದ, ಕಣ್ಣು ತೆಗದ, ಓದಕ್ಕೆ ಶುರುವಾಗಿ ಬಂದ ಆಗಲಿ ಇಮ್ಮಿಡಿಯೇಟ್ ಆಗಿ ಓದ್ದ ಓದ್ದ ಊರ್ತಿ ಓದ್ದ ಒಳ್ಳೆ ಸಂತೋಷದಿನೇ ಓದಿಬಿಟ್ಟ. ಕರ್ಕೊಂಡು ಹೋದ ದಿವಾನೇ ಮಾಡಿ ಹಾಕ್ಬಿಟ್ಟ ನಡಿ ಅಂತ. ಆ ಹುಡುಗರಿಂದ ಮಂತ್ರಾಲಯ ದಾನವಾಗಿ ಬಂತು ರಾಘವೇಂದ್ರ ಸ್ವಾಮಿಗಳಿಗೆ. ಮಂತ್ರಾಲಯ ಇವತ್ತು ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ ಅಲ್ಲಿ, ಅದರಲ್ಲಿದ್ದಾರಲ್ಲ, ಅದರ ಕ್ಷೇತ್ರವನ್ನ ದಾನ ಕೊಡಿಸಿದ್ದು ತನ್ನ ಸುಲ್ತಾನನಿಗೆ ಹೇಳಿ ಆ ವೆಂಕಣ್ಣ ಒಬ್ಬ ದನಕಾಯ ಹುಡುಗ ಇಂದು ದೊಡ್ಡ ಇದಕ್ಕೆ ಬಂದು. ಯಾವುದೋ ಕಾರಣಕ್ಕೆ ಜ್ಞಾನ ಬ್ಲಾಕ್ ಆಗಿತ್ತು, ಅದು ರಿಲೀಸ್ ಆದಾಗಾಯ್ತು. ದೊಡ್ಡವರ ಅನುಗ್ರಹದಿಂದ ಮಹತ್ ಸೇವಾಂ ದ್ವಾರಬಾಹುರು ವಿಮುಕ್ತೇಹೇ, ಸಿದ್ಧಿಯನ್ನು ಕಂಡೇ ಬಿಟ್ಟು. ಇದು ಬ್ರಾಹ್ಮಣನ ಎರಡು ಮುಖಗಳು. ಒಂದೋ ಅವನು ಜ್ಞಾನಿಯಾಗಿರ್ತಾನೆ, ಜ್ಞಾನ ಕೊಡಬಲ್ಲವನಾಗಿರ್ತಾನೆ, ಅದು ವಿಶೇಷ. ಆ ದೃಷ್ಟಿಯಲ್ಲಿ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಆಮೇಲೆ ಕ್ಷತ್ರಿಯನುಗಳನ್ನು ಹೇಳ್ತಾ ಇದ್ದಾರೆ. ಕ್ಷತ್ರಿಯ ಹೇಗಿರ್ತಾನೆ ಅಂತ ಮುಂದಿನ ಪ್ರಶ್ನೆ. ಕ್ಷತ್ರಿಯನಿಗೆ ಮೊದಲನೇ ಗುಣ ಬಹಳ ಶೂರತರ ಅವನ ವೈಶಿಷ್ಟ್ಯ. ಶೂರರಾಗಿರ್ತಾನೆ. ಶೂರಂ ಶೌರ್ಯಂ ತೇಜ ಧೃತಿ ದಾಕ್ಷ್ಯಂ ಯುದ್ಧೇ ಚಾಪಿ ಅಪಲಾಯನಂ ದಾನಂ ಈಶ್ವರ ಭಾವಸ್ಯ ಕ್ಷತ್ರಕರ್ಮ ಸ್ವಭಾವಜಂ. ಶೌರ್ಯಂ ಶೂರತನ ಕ್ಷತ್ರಿಯರ ಲಕ್ಷಣ. ತೇಜ ತೇಜಸ್ಸು ಅಂದ್ರೆ ಈ ಅಧಿಕಾರಿಗಳಿರ್ತಾರೆ ನೋಡಿ, ಅವನು ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿದ್ರು ಕೂಡ ಆ ಸೀಟಲ್ಲಿ ಕೂತಿದ್ದಾರೆ ಏನೋ ಒಂಥರ ಭಯ ಹೋಗೋರಿಗೆ. ಆ ತೇಜಸ್ಸು ಅಂತ ಕರೀತಾರೆ. ವರ್ಚಸ್ಸು, ಅಧಿಕಾರದ ವರ್ಚಸ್ಸು ಅದು. ಒಂದು ಕ್ಷತ್ರಿಯನಲ್ಲಿ ಆಳುವವನಲ್ಲಿ ಅಂತ ವರ್ಚಸ್ಸು ಇರುತ್ತೆ ಯಾವಾಗಲೂ ಕೂಡ. ಶೌರ್ಯಂ ತೇಜ ಧೃತಿ ಭಾರಿ ಧೈರ್ಯಶೀಲವು, ಅಸಾಧಾರಣ ಇಲ್ಲದೆ ಯುದ್ಧ ಮಾಡಲಿಕ್ಕಾಗುತ್ತಾನೆ ಪಾಪ ಅವನಿಗೆ. ಧೃತಿ ದಾಕ್ಷ್ಯಂ, ದಕ್ಷಸ್ಯ ಭಾವ ದಾಕ್ಷ್ಯಂ ಎಫಿಷಿಯನ್ಸಿ ಅಂತ ಅರ್ಥ. ಆಡಳಿತ ಕೌಶಲ ತುಂಬಿಕೊಂಡಿರುತ್ತವರು. ಯುದ್ಧೇ ಚಾಪಿ ಅಪಲಾಯನಂ, ಯುದ್ಧ ಬಂದಾಗ ಬೆನ್ನು ತೋರಿಸಿ ಓಡದೇ ಇರುವಿಕೆ. ಬೆನ್ನು ತೋರಿಸಿ ಆತ ಕೊಡೋದಿಲ್ಲ ಅಂದ್ರೆ ಅವನು ಓಡಿಬಿಟ್ರೆ ಇಡೀ ಸೈನ್ಯ ಹಾಳಾಗೋಗುತ್ತೆ. ಆಮೇಲೆ ಅವನಿರೋವರೆಗೂ ಸೈನಿಕರಿಗೆ ಧೈರ್ಯ ಇರುತ್ತೆ. ಅವನೊಬ್ಬನು ಓಡದೆ ಅಂದ್ರೆ ಇಡೀ ಸೈನ್ಯನೇ ಓಡಿದಾಗ ಲೆಕ್ಕ. ಶತ್ರು ಚಿಂತೆ ಇಲ್ಲ ಯುದ್ಧ ಮಾಡತಕ್ಕಂತ ಒಂದು ಕೌಶಲ. ಯುದ್ಧೇ ಚಾಪಿ ಅಪಲಾಯನಂ ದಾನಂ, ದಾನ ಕರ್ಮ ರಾಜರು ಮಾಡಿದ್ರೆ ಯಾರು ಮಾಡಕ್ಕಾಗೋದಿಲ್ಲ. ಅದು ಗವರ್ಮೆಂಟ್ ಗ್ರಾಂಟ್ ಕೊಟ್ಟ ಯಾರು ಕೊಡ್ಲಕ್ಕಾಗೋದೇ ಇಲ್ಲ. ಅದು ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್ ಕ್ರೋರ್ಸ್ ಅಲ್ಲಿ ಕೊಡಬಹುದು ಗವರ್ಮೆಂಟ್. ಇಂಡಿವಿಜುವಲ್ ಕೊಡ್ಲಕ್ಕಾಗೋದಿಲ್ಲ, ಕೊಟ್ಟರೆ ಅಕೌಂಟ್ ಕೊಡ್ಲಕ್ಕೂ ಆಗಲ್ಲ. ಮತ್ತೆ ಎಲ್ಲಿಂದ ಬಂದು ದುಡ್ಡು ಕೇಳಿದ್ರೆ ಉತ್ತರ ಕೊಡ್ಲಕ್ಕೆ ಬರೋದಿಲ್ಲ. ಸರ್ಕಾರಕ್ಕಿರೋ ಶಕ್ತಿ ಇಂಡಿವಿಜುವಲ್ ಸಾಧ್ಯವೇ ಇಲ್ಲ. ಅದು ರಾಜ ಮಹಾರಾಜರ ದಾನ ಅಂದ್ರೆ ಪುರಾಣದ ಕಥೆ ಬಿಟ್ಟುಬಿಡಿ. ಅಂತಿ ಹೋಗಿ ನೋಡಿ, ಅಲ್ಲಿ ತುಲಾಭಾರದ ಒಂದು ಕಂಬಗಳಂತನೇ ಉಂಟು. ಪ್ರತಿನಿತ್ಯ ಕೃಷ್ಣದೇವರಾಜ ಆ ಜಾಗಕ್ಕೆ ಬಂದು ಬೆಳಿಗ್ಗೆ ತನ್ನ ತೂಕದ ಚಿನ್ನ ಬೆಳ್ಳಿಗಳ ದಾನ ಮಾಡ್ತೀವಿ. ತನ್ನ ತೂಕದ ತುಲಾಭಾರ ಅಂದ್ರೆ ತಗೊಳಕ್ ತುಲಾಭಾರ ಅಲ್ಲ, ಕೊಡ್ಲಿಕ್ಕೆ ತುಲಾಭಾರ ರಾಜ ಮಹಾರಾಜರು ಕೊಡ್ಲಿಕ್ಕೋಸ್ಕರ ಅಷ್ಟು ತನ್ನ ತೂಕದ ದಾನ ಮಾಡಿ ಮುಂದೆ ಹೋಗ್ತಾ ಇದ್ನ. ಸಾಮಾನ್ಯವಾಗಿ ದಾನದ ಪೀರಿಯಡ್ ಇದ್ದ ಲೆಕ್ಕ, ಬೆಳಿಗ್ಗೆ ಅವತ್ತು ಅನ್ಯ ಕಮಿಷನ್ ಮೇಲೆ ನಿಂತ್ಕೊಂಡ್ಬಿಟ್ಟ ಅಂದ್ರೆ ಅವನು ತೂರ್ತಾ ಇರಬೇಕು ಸಂಪತ್ತನ್ನು, ಅದೆಲ್ಲ ಜನ ಬಡ ಜನರೆಲ್ಲ ತಗೊಂಡು ಹೋಗಬೇಕಾದ್ರೆ. ಹೀಗಾಗಿ ಬಡತನ ನಿರ್ಮೂಲನಕ್ಕೆ ವಿಶೇಷವಾದ ವ್ಯವಸ್ಥೆ ಇರಬಹುದು, ಅದಕ್ಕೆ ದಾನಂ ಅಂತ ಕರೀತಾರೆ. ರಾಜ ಮಹಾರಾಜರು ದಾನಕ್ಕೆ ಭಾರಿ ಪ್ರಸಿದ್ಧರಾದವರು. ಈಶ್ವರ ಭಾವಶ್ಚ ಧರ್ಮರಾಜನಿಗೇ ಆಶ್ರಯಾಗದ ಕಾಲಕ್ಕೆ ಇಡೀ ನಾಲ್ಕು ದಿಕ್ಕುಗಳನ್ನು ಗೆದ್ದು ಐಶ್ವರ್ಯದ ರಾಶಿಯನ್ನೇ ತರ್ತಾರೆ. ಕೃಷ್ಣ ಪರಮಾತ್ಮ ಬರ್ತಾರೆ ಆ ಸಮಯಕ್ಕೆ, ಧರ್ಮರಾಜ ಮಾತಾಡ್ತಾನೆ ಕೃಷ್ಣನ ಮುಂದೆ, ಕೃಷ್ಣ ಇಷ್ಟೆಲ್ಲ ಅಪಾರವಾದ ಸಂಪತ್ತನ್ನು ತಂದಾಗಿದೆ, ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಇಷ್ಟೆಲ್ಲ ಸಂಪತ್ತವನ್ನು ಕೂಡ ನಾನು ವಿನಿಯೋಗ ಮಾಡಿ ದಾನ ಮಾಡಬೇಕಾಗಿದೆ, ದಾರಿ ತೋರಿಸು ಅಂತ ಕೇಳುತ್ತಾರೆ. ಇಲ್ಲಿ ಎಫ್ ಡಿ ಮಾಡಬೇಕಾಗಿದೆ, ಬ್ಯಾಂಕ್ ತೋರಿಸು ಅಂತ ಕೇಳಲಿಲ್ಲ, ಎಲ್ಲ ದಾನ ಮಾಡಿ ಖರ್ಚು ಮಾಡಬೇಕಾಗಿದೆ ಕೊಡು ಅಂತ ಹೇಳುತ್ತಾರೆ. ಸಂಘ ಸಂಸ್ಥೆಗಳ ಮೂಲಭೂತವಾದಂತಹ ಹಿರಿಮೆ ಇರೋದು ಆ ವಿನಿಯೋಗದಲ್ಲಿ ಅನ್ನೋದು ಇದರ ಅರ್ಥ. ಧರ್ಮರಾಜ ಅಷ್ಟನ್ನು ವಿನಿಯೋಗ ಮಾಡಿದನು. ಯಾವ ಎಷ್ಟು ದಾನ ಮಾಡಿ, ಬಲಿದಾನ ಬಲಿ ಚಕ್ರವರ್ತಿ ತಾನೆ, ಎಂಥ ದಾನ ಅದು, ಮಯೂರಧ್ವಜ ಎಂಥ ದಾನ ಮಾಡ್ತಾನೆ. ದಾನ ಕರ್ಮಗಳಿಗೆ ಕ್ಷತ್ರಿಯರ ಸಾಮರ್ಥ್ಯ, ಅವರಿಗೆ ಸಂಪತ್ತು ಬೇರೆಯವರಿಗಿಲ್ಲ, ಅವರಿಗೆ ಕೊಡಸ ಅಧಿಕಾರ ಬೇರೆಯವರಿಗಿಲ್ಲ, ಆದ್ರಿಂದನೇ ದಾನ ಮಾಡಬೇಕು ಅಂದ್ರೆ ಕ್ಷತ್ರಿಯರಿಗಿರೋ ಒಂದು ವೈಭವನೇ ಜಾಸ್ತಿ. ನೀವು ಶಾಸನಗಳು ತೆಗೆದು ನೋಡಿ, ಶಾಸನ ಪುಸ್ತಕ ಪ್ರಿಂಟ್ ಆಗಿರುತ್ತೆ, ತೆಗೆದು ನೋಡಿ, ದಾನಗಳಲ್ಲಿ ಸಿಂಹಪಾಲು ಕ್ಷತ್ರಿಯರು ಮಾಡಿದ ದಾನಗಳೇನೆ. ಅದು ಸಂಕ್ರಾಂತಿ ಉತ್ಸವ ಬಂತೋ, ಪರ್ವಕಾಲಗಳು ಬಂತೋ, ಏನು ಜಾಗಿರಲು ರಾಶಿ ರಾಶಿಗಳವೆಲ್ಲ ಕೂಡ ಈ 2020 ಎಲ್ಲ ದಾನಗಳೇ ಅಲ್ಲ ಅವರಿಗೆಲ್ಲ ಕೂಡ, ಊರೂರೇ ಜಾಗಿರುಗಳು ಅವರಿಗೆಲ್ಲ ಕೂಡ, ಊರೂರೇನೆ ಸಾವಿರಾರು ಎಕರೆಗಳಷ್ಟು ಅಪೂರ್ವವಾದ ವಸ್ತುಗಳನ್ನ ದಾನ ಮಾಡ್ತಾ ಇದ್ದ ಗುರುತುಗಳು. ಸ್ವತಃ ಕೃಷ್ಣದೇವರಾಜ ಪುರಂದರದಾಸರ ಮಕ್ಕಳುಗಳಿಗೆ ದಾನ ಮಾಡಿದ ಶಾಸನವೇ ಸಿಗುತ್ತೆ. ಕಮಲಾಪುರದ ಶಾಸನದಲ್ಲಿ ಪುರಂದರದಾಸರ ಪುರಂದರ ದಾಸ ಜಹಾ ಅಂತ ಹೇಳುತ್ತಾರೆ, ಅವರಿಗೆಲ್ಲ ದಾನ ಮಾಡ್ತಾ ಹೋಗ್ತಾರೆ. ಅದೇ ದೊಡ್ಡ ದೊಡ್ಡ ಗ್ರಾಮಗಳನ್ನೇ ದಾನ ಮಾಡಿಬಿಡ್ತಾರೆ. ಇದೆಲ್ಲ ತೀರ ಇತ್ತೀಚೆಗೆ ಕಂಡಂತ ಹಿರಿಮೆ. ಇನ್ನು ಪುರಾಣದ ಕಾಲಕ್ಕಂತೂ ಪಾಂಧಾತ ನರುಷು ಅಂಬರೀಷ ಸಗರು ರಾಜ ಪುತು ಹೈಹಯ ಇವರೆಲ್ಲ ಶ್ರೀಮಾನ್ ಧರ್ಮಸುತು ನಲು ದಶರಥು ರಾಜ ಯಯಾತಿರಿ ಯದುಹು ವಿಚಿತ್ರವಾದ ಶಿಬಿಯದಾರ ಎಂಥ ದಾನ ಅದೆಲ್ಲ ಕೂಡ. ತನ್ನ ತಡೆಯ ಮಾಂಸವನ್ನೇ ತೆಗೆದುಕೊಟ್ಟಂತಹ ದಾನ ಶೂರ ಶಿಬಿ ಚಕ್ರವರ್ತಿಯು. ದಾನ ದ್ರವ್ಯದಾನವಾಗಬಹುದು, ಅಭಯದಾನವಾಗಬಹುದು, ವಿದ್ಯಾದಾನವಾಗಬಹುದು, ಯಾವುದೇ ದಾನಕ್ಕೂ ಕ್ಷತ್ರಿಯ ನಂಬರ್ 1 ಅಂತ ಕರೀತಾರೆ. ಈಶ್ವರ ಭಾವಸ್ಯ ಆಳುವ ಕೌಶಲ್ಯ ಇದೆಯಲ್ಲ, ಕ್ಷತ್ರಿಯನ ಬಾರನ್ ಗಿಫ್ಟ್ ಅದು. ಒಂದು ಜನರಿಗೆ ಅಡ್ಮಿನಿಸ್ಟ್ರೇಷನ್ ಕೆಪಾಸಿಟಿ ಬಹಳ ಜೋರಾಗಿರುತ್ತೆ, ಮಾಡಕ್ ಬರೋದಿಲ್ಲ, ಮಾಡ್ಸಕ್ ಬರುತ್ತೆ ಅವ್ರಿಗೆ, ಅದು ಆಳುವತನ ಅದು. ಒಂದು ಕೆಲವು ನೋಡಯ್ಯ ನೀ ಬೇಕಾದ ಹೇಳಿ ಮಾಡ್ತೇನೆ, ನನಗಂತೂ ಹೇಳಕ್ಕೆ ನನಗೆ ಬರೋದಿಲ್ಲ, ನನಗೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಲೀಡರ್ಶಿಪ್ ಕ್ವಾಲಿಟಿ ಎಂಬುದೇ ಬೇರೆ, ಲೀಡರ್ಶಿಪ್ ಕ್ವಾಲಿಟಿ ಎಂಬುದು ಕ್ಷತ್ರಿಯನಿಗೆ ಸಹಜವಾಗಿ ಬಂದಿರುತ್ತೆ. ಅವನು ಇದ್ದು ಕೆಲವೆಲ್ಲ ಕ್ಷತ್ರಿಯ ಎಂಥವ್ರು ಗೊತ್ತೇನು, ನಾಲ್ಕಾರು ಜನ ತಮ್ಮ ಆಡವರನ್ನು ಜೊತೆ ಕಟ್ಟಿಕೊಂಡ್ಬಿಟ್ಟು ದೊಡ್ಡ ಸೈನ್ಯ ಕಟ್ಟಿ ಶತ್ರುಗಳು ಸದೆಬಡೆದವರು. ಆಮೇಲೆ ಆತ ಆರ್ಗನೈಸಿಂಗ್ ಕೆಪಾಸಿಟಿ ಅವರು ಆರ್ಗನೈಸ್ ಮಾಡಬೇಕು ಅಂತ ಕೇಳಿದರೆ ಎಲ್ಲೆಲ್ಲ ದೇಶಭ್ರಷ್ಟರ ಹೋಗಿರ್ತಾರೆ ಪಾಪ, ಎಲ್ಲ ಅರಣ್ಯದಲ್ಲಿ ಇರ್ತಾರೆ. ಅಂತ ಹೊತ್ತಲ್ಲಿ ಸೈನ್ಯವನ್ನು ಕಟ್ಟಿ ಇನ್ನೊಂದು ಸಾಮ್ರಾಜ್ಯವನ್ನು ಬೆಳೆಸ್ತಾರೆ. ಇದು ಹೇಳ್ಕೊಟ್ರೆ ಬರೋದಿಲ್ಲ, ಅದರ ಸ್ವಭಾವ ಸಿದ್ಧವಾದ ಗುಣ ಅಂತ ಹೇಳ್ತಾರೆ. ಆಮೇಲೆ ದಾನಂ ಈಶ್ವರ ಭಾವಸ್ಥ ಕ್ಷತ್ರಕರ್ಮ ಸ್ವಭಾವಜಂ, ಕ್ಷತ್ರಿಯರಿಗೆ ಇದು ಸಹಜವಾಗಿ ಬಂದಿರತಕ್ಕಂಥ ಗುಣ. ಆದ್ರಿಂದ ಅವನಿದ್ರೆ ಕ್ಷತ್ರಿಯನಿಗೆ ಬಿರುತ್ತೆ ಅಂತ ಒಂದರ್ಥ, ಬ್ರಾಹ್ಮಣನಿಗೆ ಆಗಿರುತ್ತೆ ಅಂತ ಒಂದರ್ಥ, ಇನ್ನೊಂದರ್ಥ ಇದ್ರೆ ಬ್ರಾಹ್ಮಣನಾಗಿರಬೇಕು ಅಂತ ಇನ್ನೊಂದರ್ಥ, ಇದಿದ್ರೆ ಕ್ಷತ್ರಿಯನಾಗಿರಬೇಕು, ಅವನಿದ್ರೆ ಬ್ರಾಹ್ಮಣನಾಗಿರಬೇಕು, ಅದಕ್ಕೆ ಅದಕ್ಕೂ ಸಂಬಂಧ. ಡಾಕ್ಟರ್ ಔಷಧಿ ಕೊಡ್ತಾನೆ ನಮಗೆ ಗೊತ್ತು, ಯಾರೋ ಬಿದ್ರು ಪಟ್ಟಣದ ಔಷಧಿ ಕೊಟ್ಟ ಅದೇ ಡಾಕ್ಟರ್ ಇವರು ಅಂತ ಅಷ್ಟೇ ಹೇಳಿಬಿಡ್ತಾರೆ. ಎಂ ಬಿ ಬಿ ಎಸ್ ಸರ್ಟಿಫಿಕೇಟ್ ಓದಬೇಕಾಗಿಲ್ಲ, ಅದಕ್ಕೆ ಏನು ಬೇಕಾಗಿಲ್ಲ. ನೋಡಿದ್ರೆ ದಪ್ಪಂತ ಬಿದ್ದ ಒಂದು ಕ್ಷಣಕ್ಕೆ ಬಿಸಿಕೊಡಿಸಿಬಿಟ್ಟ, ಒಳ್ಳೆ ಬಾರಿ ಒಳ್ಳೆ ಗುಡ್ ಡಾಕ್ಟರ್ ಅಂತ ಹೇಳ್ತಾರೆ. ಇವ್ರು ಪರಿಚಯ ಏನೂ ಇಲ್ಲ, ರೋಗಿ ವಾಸಿ ಮಾಡಿದ್ದೆ ಅದಕ್ಕೆ ಟೆಸ್ಟ್. ಡಾಕ್ಟರ್ ಅಂತ ಗೊತ್ತಾಗಿ ರೋಗ ವಾಸಿ ಮಾಡೋದು ಬೇರೆ, ರೋಗ ವಾಸಿ ಮಾಡಿ ಡಾಕ್ಟರ್ ಅಂತ ತಿಳ್ಕೊಳ್ಳೋದು ಬೇರೆ. ಈ ಗುಣಗಳು ಹೀಗಿರುತ್ತಾದ್ರಿಂದ ಕ್ಷತ್ರಿಯ ಹೀಗೆ ಇರ್ತಾನೆ. ಅದರ ಮುಂದಿನ ಭಾಗ ವೈಶ್ಯ ಹೆತ್ತ ವೈಶ್ಯನ ಕೆಲಸಗಳೇ, ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ, ವ್ಯವಸಾಯ ಕ್ಷತ್ರಿಯನ ಕೆಲಸ, ವೈಶ್ಯನ ಕೆಲಸ, ಗೋಪಾಲನೆ ವೈಶ್ಯನ ಕೆಲಸ, ವ್ಯಾಪಾರ ಎಲ್ಲ ವಾಣಿಜ್ಯ ಅಂತ ಬಂತಲ್ಲ ಅದು ಬಾಂಬೆ ಟ್ರೇಡ್, ಅದು ವ್ಯಾಪಾರದಲ್ಲೇ ವೈಶ್ಯನ ಕೆಲಸ. ಕೃಷಿ ಮಾಡೋದು, ಗೋವುಗಳನ್ನು ಸಾಕೋದು, ಈ ವ್ಯಾಪಾರ ಎಲ್ಲ ಕೂಡ ವೈಶ್ಯನ ಕೆಲಸ ಇದು. ಆದ್ರಿಂದ ವೈಶ್ಯರು ಅದೆಲ್ಲ ಎಕ್ಸ್ಪರ್ಟ್. ನಂದಗೋಪ ಇದ್ನಲ್ಲ ಅವನು ವೈಶ್ಯ, ನಂದಗೋಪ ಗೋಪಾಲಕನಾಗಿದ್ದ, ಕೃಷ್ಣ ಅವನ ಹತ್ರ ಬೆಳೀತಾನೆ, ನಂದಗೋಪ ವೈಶ್ಯ, ಶೂರರಾಜನ ವೈಶ್ಯ ಸ್ತ್ರೀ ಹೆಂಡತಿಯ ಮಗ ಅವನು. ಆ ವಸುದೇವ ಕ್ಷತ್ರಿಯ, ವಸುದೇವ ಕ್ಷತ್ರಿಯ ಕೃಷ್ಣ ಇಲ್ಲಿ ಬೆಳೆದು ಸ್ವಲ್ಪ ದಿವಸ ದೇವರು ಅವನೇ ಬೆಳವಣಿಗೆ ಹೆಸರೇ ಇಲ್ಲ, ಲೋಕದೃಷ್ಟಿಯಲ್ಲಿ ಆಗಿದ್ದ ಮತ್ತೆ ವಾಪಸ್ ಹೋಗ್ತಾ ಇದ್ದಾನೆ. ನಂದಗೋಪ ವೈಶ್ಯ ಎಂಬುದು ಪ್ರಸಿದ್ಧವಾದ ವಿಚಾರ. ಅದೇ ರೀತಿ ಈ ಕ್ಷತ್ರಿಯರು ಗೊತ್ತು ನಮಗೆ, ಬ್ರಾಹ್ಮಣರು ಗೊತ್ತು, ಗೋಪಾಲನೆ ಒಂದು, ಕೃಷಿ ವ್ಯವಸಾಯ ಮಾಡೋದು ಇನ್ನೊಂದು, ವಾಣಿಜ್ಯ ಮಾಡೋದು ಮತ್ತೊಂದು, ಈ ಮೂರರಲ್ಲೂ ಒಳ್ಳೆ ಸಿದ್ಧಿಗಳಿಸಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಕೊನೆಯದು ಪರಿಚರ್ಯಾತ್ಮಕಂ ಕರ್ಮ ಶೂದ್ರಶ್ಯಾಪಿ ಸ್ವಭಾವಯಂ. ಈ ಸೇವೆ ಮಾಡೋದರಲ್ಲಿ ಶೂದ್ರರುಗಳು ಬಹಳ ನಿಷ್ಣಾತರಾದವರು. ಸಾಮಾನ್ಯವಾಗಿರ್ತಕ್ಕಂಥ ನಿಷ್ಠೆಯಲ್ಲ, ಅವರ ಕೌಶಲ್ಯ ಬೇರೆಯವರು ಬರಲಿಕ್ಕೆ ಸಾಧ್ಯ ಇಲ್ಲ, ಅಂತ ಕೌಶಲ್ಯಪೂರ್ಣವಾದಂಥ ನಿಷ್ಠೆಯಿಂದ ಕೆಲಸ ಮಾಡುತ್ತಾರೆ. ಪರಿಚರ್ಯಾತ್ಮಕಂ ಕರ್ಮ ಶೂದ್ರಶ್ಯಾಪಿ ಸ್ವಭಾವಯಂ. ಈಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ನಾಲ್ಕು ವರ್ಣದವರ ವಿಷಯ ಹೇಳಿ. ಇನ್ನು ಮುಂದಿನ ಪ್ರಶ್ನೆ, ಜನರು ಬಾಡಿ ಕನ್ಫ್ಯೂಷನ್ ಅಂದ್ರೆ ಏನ್ ತಪ್ಪು ತಿಳ್ಕೊಂಡ್ಬಿಟ್ರು, ಮೋಸ್ಟಕ್ಕೆ ಬ್ರಾಹ್ಮಣರು ಮಾತ್ರ ಹೋಗ್ತಾರೆ ಅಂತ ತಿಳ್ಕೊಂಡ್ಬಿಟ್ರು. ಇದು ಪದ್ಧತಿಯಾಗಿ ಮೋಸ್ಟಕ್ಕೆ ಬ್ರಾಹ್ಮಣರು ಮಾತ್ರ ಹೋಗ್ತಾರೆ, ಯಾರು ಇವರು ತಲೆಗೆ ಹಾಕಿದ್ರೆ ಅವರು ಹುಚ್ಚು ಜನಗಳು ಅಂತ ಅರ್ಥ. ಇವ್ರ ವರ್ಣ ವ್ಯವಸ್ಥೆ ಎಂಥದ್ದು ಅಂತ ಕೇಳಿದರೆ, ಇದು ಭಗವಂತನ ವ್ಯವಸ್ಥೆ. ಇದು ಮೋಕ್ಷಕ್ಕೆ ನಾಲ್ಕು ವರ್ಣದವರು ಮೋಕ್ಷಕ್ಕೆ ಹೋಗ್ತಾರೆ ಭಗವಂತ ಹೇಳಿ. ಸ್ವೇಶ್ವೇ ಕರ್ಮಣ್ಯಭಿರತಃ ಸಿದ್ಧಿಂ ವಿಂದತಿ ಮಾನವ. ಮುಂದಿನ ಮಾತು, ಸ್ವೇಶ್ವೇ ಕರ್ಮಣ್ಯಭಿರತಃ ಸಿದ್ಧಿಂ ವಿಂದತಿ ಮಾನವ. ಮೋಕ್ಷಕ್ಕೆ ಹೋಗಿ ಬ್ರಾಹ್ಮಣನಾಗಬೇಕು, ಕ್ಷತ್ರಿಯನಾಗಬೇಕು, ವೈಶ್ಯನಾಗಬೇಕು ಅಂತ ಕೇಳಿದರೆ ನಾಲ್ಕು ಜನನು ಮೋಕ್ಷಕ್ಕೆ ಹೋಗ್ತಾರೆ, ಏನು ಯೋಚನೆ ಮಾಡಬೇಕಾಗಿಲ್ಲ. ಇನ್ನೊಂದಷ್ಟು ಎಲ್ಲರೂ ಮೋಕ್ಷಕ್ಕೆ ಹೋಗೋದಾದ್ರೆ ಇನ್ನೇನು ಯೋಚನೆ ಬಿಡಿ, ಏನ್ ಬೇಕಾದ್ರೆ ಕೂಗೋದು ಕಿರಿಚೋದು ಮಾಡಬಹುದು ಅಂತ ಕೇಳಿದ್ರೆ ಸುಮ್ಮನೆ ಎಲ್ಲರೂ ಮೋಕ್ಷಕ್ಕೆ ಹೋಗೋದಿಲ್ಲ. ಸ್ವೇ ಸ್ವೇ ಕರ್ಮಣ್ಯ ಅಭಿರತಃ, ತಮ್ಮ ತಮ್ಮ ಪಾದನ ಕರ್ತವ್ಯ ಕರ್ಮಗಳಿದೆಯಲ್ಲ ಅದನ್ನು ಸರಿಯಾಗಿ ಮಾಡಿದರೆ ಯಾರು ಬೇಕಾದ್ರೂ ಮೋಕ್ಷಕ್ಕೆ ಹೋಗ್ತಾರೆ. ಅದು ಮಾಡದೆ ಹೋದರೆ ಬ್ರಾಹ್ಮಣರು ಮೋಕ್ಷಕ್ಕೆ ಹೋಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಇವರು ಕೆಲವರು ಬ್ರಾಹ್ಮಣ ಹ್ಯಾಕ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ನಮ್ಮ ಮೋಕ್ಷ ಗ್ಯಾರಂಟಿ, ವಿಮಾನ ಬಂದು ನಿಂತಿದ್ದೀನಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಚಿಕ್ಕಣ್ಣ. ನಾನೇ ಸ್ವಲ್ಪ ವೇಟ್ ಮಾಡ್ತಿದ್ದೇನೆ ಹೊರತು ವಿಮಾನ ರೆಡಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಹೇಳ್ತಾರೆ ವಿಮಾನ ರೆಡಿ ಇರೋ ಗ್ಯಾರಂಟಿ ಇಲ್ಲಿ, ಕಾಲದ ಯಮದೂತ ರೆಡಿ ಇರೋದೇ ಗ್ಯಾರಂಟಿನೇ ಹೊರತು ವಿಮಾನ ಕಾಯ ಕಾಲ ಅಲ್ಲ ಇರುವುದು. ಆದ್ದರಿಂದ ಬ್ರಾಹ್ಮಣರಿಗೆ ಮೋಕ್ಷ ಕಟ್ಟಿಟ್ಟ ಬುದ್ಧಿ ಅಂತ ಯಾರಾದ್ರೂ ತಿಳ್ಕೊಂಡ್ರೆ ಅವ್ರು ಹುಚ್ಚುತನ ಮಾಡ್ತಿದ್ದಾರೆ ಅಂತ ಅರ್ಥ. ಶೂದ್ರರಿಗೆ ನರಕ ಅಂತ ತಿಳ್ಕೊಂಡ್ರೆ ಅದೇ ಮಹಾ ಪಾಪ ಮಾಡ್ತಾರೆ ಅಂತ ಅರ್ಥ. ಕಲಿಯುಗದಲ್ಲಿ ಹೇಳ್ತಾರೆ ಶೂದ್ರ ಮೋಕ್ಷಕ್ಕೆ ಹೋಗೋಷ್ಟು ಅವಕಾಶ ಬ್ರಾಹ್ಮಣನ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇದು ಒಂದು ವಿಷ್ಣು ಪುರಾಣದ ಮಾತದು. ಒಂದು ವಿಷ್ಣು ಪುರಾಣದಲ್ಲಿ ಯಾವ ಯುಗದಲ್ಲಿ ಯಾರು ಭಾರಿ ಶ್ರೇಷ್ಠರು ಅಂತ ಕೇಳಿದರೆ ಕಲಿಯುಗದಲ್ಲಿಗೆ ಮೋಕ್ಷಕ್ಕೆ ಹೋಗಬೇಕು ಅಂತಿದ್ರೆ ಭಾರಿ ಒಳ್ಳೆ ಇದೊಂದು ಅವಕಾಶ ಅಂತ ಹೇಳಿದ್ರೆ ವಿಷ್ಣು ಪುರಾಣದ ಕಥೆ ಬರುತ್ತೆ. ವಿಷ್ಣು ಪುರಾಣದಲ್ಲಿ ಬಹಳ ಅಪೂರ್ವವಾದ ಕಥೆ. ಎಲ್ಲ ಋಷಿಗಳು ಮುನಿಗಳು ಸೇರಿದ್ರಂತೆ, ಒಂದು ಪ್ರಶ್ನೆ ಹಾಕೊಂಡ್ರಂತೆ, ಯುಗಗಳಲ್ಲಿ ಯಾವ ಯುಗ ಶ್ರೇಷ್ಠ, ಪದ್ಲೆ ಪ್ರಶ್ನೆ. ಮತ್ತು ಸಾಧನೆ ಸುಲಭವಾಗಿ ಮೋಕ್ಷಕ್ಕೆ ಹೋಗಬೇಕಾದ್ರೆ ಯಾರಿಗೆ ಸಾಧ್ಯ, ಅವಕಾಶ ಯಾರಿಗುಂಟು, ಮತ್ತು ಹೆಂಗಸರು ಮತ್ತು ಗಂಡಸರಲ್ಲಿ ಸಾಧನೆ ಯಾರಿಗೆ ಬೇಗ ಆಗ್ತದೆ, ಈ ಮೂರು ಪ್ರಶ್ನೆ ಇಟ್ಕೊಂಡು ವೇದವ್ಯಾಸನ ಕೇಳಲಿಕ್ಕೆ ಅಂತ ಹೊರಟು. ಅವರ ಬಿಟ್ಟು ಇನ್ನಾರು ಹೇಳೋದಿಲ್ಲ, ಯಾರೋ ಚಿತ್ತಂ ಜಗತ್ ಸರ್ವಂ. ವೇದವ್ಯಾಸರ ಹತ್ರ ಹೋದ್ರಂತೆ, ಅವರು ಗಂಗಾಧರ ಸ್ನಾನ ಮಾಡ್ತಾ ಇದ್ದಾರೆ. ವೇದವ್ಯಾಸರ ಹತ್ರ ಎಲ್ಲ ಹೋದ್ರು, ಅವರು ಒಂದು ಮುಳುಗ ಹಾಕಿದ್ರು ಮೇಲಕ್ಕೆ, ಕಲಿಸಾಹು ಅಂತ ಹೇಳಿದ್ರು. ಸುಮ್ಮನೆ ಏನೋ ಏನೋ ಹೇಳ್ತಾರೆ, ಸುಮ್ಮನೆ ಕೂತ್ಕೊಂಡ್ರು ಪಾಪ. ಆಮೇಲೆ ಇನ್ನೊಂದು ಮುಳುಗ ಹಾಕಿದ್ರ ಮೇಲೆ, ಸ್ತ್ರೀಯ ಸಾಧವ ಅಂತ ಹೇಳಿದ್ರು. ಹೆಂಗಸರು ಭಾರಿ ಒಳ್ಳೆಯವರು ಅಂತ ಹೇಳ್ಬಿಟ್ಟು, ಹೆಂಗಸರು ಭಾರಿ ಸಂತೋಷ ಪಡೋ ವಿಚಾರ ಅದು, ಹೆಂಗಸರು ಭಾರಿ ಒಳ್ಳೆಯವರು ಅಂತ ಹೇಳ್ಬಿಟ್ಟು. ಆಮೇಲೆ ಮೂರನೇದಾಗಿ ಶೂದ್ರ ಸಾಧು ಅಂತ ಬತ್ತೆ ಇದ್ರು. ಸರಿಯೇನು ಅರ್ಥನೇ ಆಗಲಿಲ್ಲ. ಇವರು ಪ್ರಸಾನ ಮುಗಿಸ್ಕೊಂಡು ಬಂದರು. ಇವರೆಲ್ಲ ಹೋಗಿ ನಮಸ್ಕಾರ ಮಾಡಿದ್ರು, ಪ್ರಶ್ನೆ ಕೇಳೋದಕ್ಕೆ ಬಂದಿದ್ದೇವೆ, ಹೇಳುತ್ತ ಉತ್ತರ ಕೊಡಬೇಕು ಅಂತ ಹೇಳಿದರು. ವೇದವ್ಯಾಸರಂದು ಇಷ್ಟೊತ್ತಾನು ಹೇಳಿದ್ದೇನು ಅಂತ ತಿಳ್ಕೊಂಡ್ರಿ ಅಂತ ಹೇಳಿದ್ರು. ಇಷ್ಟೊತ್ತಾನು ಹೇಳಿದ್ದೇನೋ ಅದನ್ನೇ ಹೇಳಿದ್ದು ಅಂತ ಹೇಳಿದ್ರು. ನಿಮ್ಮ ಪ್ರಶ್ನೆ ಉತ್ತರನೇ ಅದು. ಎಲ್ಲ ಯುಗದಲ್ಲೂ ಯಾವ ಯುಗ ಶ್ರೇಷ್ಠ ಅಂದ್ರೆ ಕಲಿಯುಗ ಶ್ರೇಷ್ಠ ಅಂತ ಹೇಳಿದೆ ಅಂತ ಹೇಳಿದ್ದ. ಕಲಿಯುಗ ಶ್ರೇಷ್ಠ ಅಂತ ಹೇಳಿದೆ ಯಾತಕ್ಕೆ ಗೊತ್ತಾ? ಕೃತಯುಗದೊಳಗೆ ಇಡೀ ದೀವಮಾನ ಒಂದು ವರ್ಷ ಪುಣ್ಯ ಮಾಡಿದರೆ, ಕಲಿಯು ಕೃತಯುಗ ಎಷ್ಟು ಪುಣ್ಯ ಬರುತ್ತೋ ಕಲಿಯುಗದೊಳಗೆ ಒಂದು ದಿವಸಕ್ಕೆ ಬರುತ್ತೆ ಅಂತ ಅಷ್ಟು ಪುಣ್ಯ. ಇಂಥ ಚಾನ್ಸ್ ಎಲ್ಲಿ ಸಿಗುತ್ತೆ? ಆದ್ದರಿಂದ ಕಲಿಯುಗ ಅಂಬೋದು ನಂಬರ್ ಒನ್ ಯುಗ. ಮತ್ತು ಕಲಿಯುಗದೊಳಗೆ ಕೃತಯುಗದೊಳಗೆ ಎಷ್ಟು ಪುಣ್ಯ ಮಾಡಿರ್ತಾರೋ ಅಷ್ಟೇ ಫಲ, ಹೆಚ್ಚಿಲ್ಲ. ಕಲಿಯುಗದಲ್ಲಿ ಹಾಗಾಗಲ್ಲ, ಗ್ರೇಸ ಕೊಟ್ಟುಬಿಡ್ತಾರೆ ದುಚ್ಚಾಪಟ್ಟಿಯಾಗಿ. ಒಂದು ಮಾಡಿದ್ರೆ ಹತ್ತು, ಹತ್ತು ಮಾಡಿದ್ರೆ ನೂರು. ನಮಗೆ ಯಾರು ಗಾಬರಿ ಆಗಿಬಿಡ್ತಾರೆ, ಅದೀಗ ಇನ್ನೂ ಒಂದು ಸಂಧಾನ ಮಾಡದೆ ವಾಸಿ, ಅದೇ ಮೂರು ಹತ್ತು ಮಾಡಿಬಿಡ್ತಾರಲ್ಲ ಅಂತ ಹೇಳಿಬಿಟ್ಟು. ಆ ಕಾಲ ಹೆಚ್ಚು ಮಾಡಿ ಇನ್ನೂ ಭಾರಿ ಜಾಸ್ತಿ ಕೊಡ್ತಾರೆ, ಆ ಥರ ಯೋಚನೆ ಮಾಡಬೇಕಾದ್ರೆ. ಷೇರು ತಗೊಳ್ಳೋದು ಹೇಗೆ ತಗೋತಾರೆ? ಹತ್ತು ರೂಪಾಯಿ ಒಂದು ಷೇರು ಅಂತೇಳಿ 10 ರೂಪಾಯಿ ಹಾಕ್ತಾನಾ? ಹೇಗೆ ಲಕ್ಷಾಂತರ ರೂಪಾಯಿ ಹಾಕ್ತಾನಲ್ಲ ಹಾಕಿ. ಇಂಥ ಒಳ್ಳೆ ಚಾನ್ಸ್ ಇರೋದು ಕಲಿಯುಗದಲ್ಲಿ, ಆದ್ದರಿಂದ ಕಲಿಯುಗ ನಂಬರ್ ಒನ್ ಯುಗ. ಮತ್ತು ಸ್ತ್ರೀಯರ ಪುರುಷರಲ್ಲಿ ಯಾರಿಗೆ ಹೆಚ್ಚು ಅವಕಾಶ ಬೋಧಿಸಕ್ಕೆ ಅಂತ ಕೇಳಿದರೆ ಸ್ತ್ರೀಯ ಸಾಧು. ಹೆಂಗಸರಿಗೆ ಭಾರಿ ಅವಕಾಶ ಉಂಟು. ಯಾತಕ್ಕೆ? ಅವರಿಗೆ ದೇವ್ರಪೂಜೆ ಮಾಡಬೇಕಾಗಿಲ್ಲ, ಸಾಲಿಗ್ರಾಮ ಮುಟ್ಟುಬಿಟ್ಟು. ಎಷ್ಟೋ ಯಜ್ಞ ಆಗ ಡೈರೆಕ್ಟ್ ಮಾಡೋ ಕಾರಣ ಇಲ್ಲ, ಪಾಕ ಯಜ್ಞ ಅಷ್ಟೇನೆ, ಆರಾಮ ಕೆಲಸ ಮಾಡ್ಕೊಂಡು ಹೋಗ್ತಿರಬಹುದು, ಎಷ್ಟು ಸುಲಭವಾಗಿದೆ. ಆದ್ದರಿಂದ ತಾವು ನಿಷ್ಠೆಯಿಂದ ಬದುಕಿದ್ರು ಅಂದರೆ, ದೇವರ ಸ್ಮರಣೆ ಮಾಡ್ಕೊಂಡಿದ್ರು ಅಂದರೆ, ಮೋಸ ವಂಚನೆ ಬಿಟ್ಟುಬಿಟ್ರು ಅಂದರೆ, ಪಾತಿವ್ರತ್ಯ ಪಾಲನೆ ಮಾಡಿಕೊಂಡ್ರು ಅಂದರೆ, ಸುಲಭವಾಗಿ ಮೋಕ್ಷಕ್ಕೆ ಹೋಗ್ತಾರೆ. ಆದ್ದರಿಂದ ಹೆಂಗಸರ ಸಾಧನೆ ಸುಲಭ ಅಂತ ಹೇಳಿಬಿಟ್ಟೆ ಅಂತ ಹೇಳಿದ್ದಾರೆ. ಆಮೇಲೆ ಈ ನಾಲ್ಕು ವರ್ಣದಲ್ಲಿ ಯಾರ ಸಾಧನೆ ಶ್ರೇಷ್ಠ ಅಂತ ಕೇಳಿದರೆ, ಶೂದ್ರ ಸಾಧನೆ ಭಾರಿ ಶ್ರೇಷ್ಠ ಅಂತ ಹೇಳಿಬಿಟ್ಟೆ. ಯಾತಕ್ಕೆ ಅಂದರೆ, ಅವನ ಶಿಕ್ಷೆ ಚಾನ್ಸೇ ಇಲ್ಲ. ಅದನ್ನು ತಿನ್ನಬೇಡಿ, ಇದನ್ನು ತಿನ್ನಬೇಡಿ ಹೇಳಾಗೇ ಇಲ್ಲ, ಹೇಳಿ ಕೇಳಿ ಏನೋನು ಏನು ಬೇಕಾದ್ರೆ ತಿನ್ನೋ ಸ್ಥಿತಿಯಲ್ಲಿ ಇರ್ತಾರೆ. ಏನು ರಿಸ್ಟ್ರಿಕ್ಷನ್ಸೇ ಇಲ್ಲ. ಶಾಸ್ತ್ರ ವೇದ ಓದಿ ಇಲ್ಲ, ಭಾರಿ ಡಿಫಿಕಲ್ಟು. ವೇದ ಓದೋ ಚಾನ್ಸ್ ಇದೆ. ಬ್ರಾಹ್ಮಣ ಓದಲೇಬೇಕು, ಅವನು ಓದಲೇಬೇಕಾಗಿಲ್ಲ. ಆರಾಮದು ಕೇಳಿ ತಿಳ್ಕೊಂಡಷ್ಟು ಮಾಡಿ ಮೋಸಗೀಸ ಮಾಡಿಬಿಡಿ, ದೇವರ ಸ್ಮರಣೆ ಮಾಡಿ, ವಿಮಾನ ಗ್ಯಾರಂಟಿ ಕಾದಿರುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದೊಳಗೆ ಶೂದ್ರರ ಸಾಧನೆ ಬಹಳ ಸುಖಕರವಾದ್ರಿಂದ ಶೂದ್ರರು ಬೈದಿದ್ದಾರೆ ಅಂತ ತಿಳ್ಕೊಂಡ್ರೆ ಆ ಬೈದ ಜನ ಹುಚ್ಚರು ಅಂತ ಅರ್ಥ. ಅವ್ರಿಗೇನೇನೂ ಅರ್ಥ ಆಗಿಲ್ಲ. ಶೂದ್ರರ ಸಾಧನೆ ಸುಲಭ, ಇನ್ನೂ ಅನೇಕರು ತಪ್ಪಿಕೊಂಡಿರ್ತಾರೆ. ಇಲ್ಲಿ ಮೋಕ್ಷದಲ್ಲೂ ಕೂಡ ಶೂದ್ರರೇ ಕಡಿಮೆ ಮೋಕ್ಷ ಕೊಡ್ತಾರೆ, ಬ್ರಾಹ್ಮಣ ದೊಡ್ಡ ಮೋಕ್ಷ ಕೊಡ್ತಾರೋ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ವರ್ಣಾಶ್ರಮ ಧರ್ಮಗಳಿಂದ ಅಷ್ಟೇ ಮೋಕ್ಷ ಅಲ್ಲ. ನಿಜವಾಗ್ಲೂ ಮೋಕ್ಷ ಬರಬೇಕಾದ್ರೆ ಜ್ಞಾನೇನೈವ ಪರಂಪದಂ, ಜ್ಞಾನವನ್ನು ನೋಡಿ ಮೋಕ್ಷ ಕೊಡ್ತಾರೆ ಹೊರತು ಇದನ್ನು ನೋಡಿ ಮೋಕ್ಷ ಕೊಡೋದಿಲ್ಲ. ಮೋಕ್ಷ ಕೊಡಬೇಕಾದ್ರೆ ಜ್ಞಾನ ಬಂದಿರಬೇಕು. ಒಬ್ಬ ಶೂದ್ರನಿಗೆ ಜ್ಞಾನ ಬಂದಿದೆ ಮೋಕ್ಷ ಗ್ಯಾರಂಟಿ. ಬ್ರಾಹ್ಮಣಿಗೆ ಗೊತ್ತು, ವೇದ ಮಂತ್ರ ತಂತ್ರ ಎಲ್ಲ ಹೇಳ್ತಾನೆ, ಆದರೆ ಅವನಿಗೆ ದೇವರ ಕಾನ್ಸೆಪ್ಟೇ ಇಲ್ಲ, ಹೈಲಿ ಕಮರ್ಷಿಯಲ್, ಗಂಟು ಕಟ್ಟಿದ ಮತ್ತೆ ಹೊರಟ. ಆಗ ಅವನಿಗೆ ಮೋಕ್ಷದ ಹೆಸರು ಇಲ್ಲ. ಜ್ಞಾನ ಇಲ್ಲದೆ ಹೋದರೆ ಯಾರಿಗೂ ಮೋಕ್ಷ ಇಲ್ಲ, ಜ್ಞಾನ ಇದ್ದರೆ ಯಾರಿಗೂ ಮೋಕ್ಷ ತಪ್ಪಿದ್ದಲ್ಲ. ಆದ್ದರಿಂದ ನಾಲ್ಕು ವರ್ಣದವರೊಳಗೆ ಜ್ಞಾನದ ಏನಾದರೇನೋ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಜ್ಞಾನ ಇದ್ದವನಿಗೆ ಮೋಕ್ಷ ಖಚಿತವಾದ್ದರಿಂದ ಜ್ಞಾನ ಯಾರಿಗೆ ಬೇಕಾದರೂ ಬರಬಹುದು. ಆದ್ದರಿಂದ ಏನು ಯೋಚನೆ ಮಾಡಬೇಡಿ, ಒಳ್ಳೆ ಸಾಧನೆ ಬರುತ್ತೆ ಎಂಬುದರ ಅರ್ಥವಾದ್ದರಿಂದ ನಾವು ವಿನಾಕಾರಣ ತಪ್ಪು ತಿಳ್ಕೊಳ್ಳೋ ಪ್ರಸಂಗ ಬರಲೇಬಾರದು. ಇದು ಅಲ್ಲಿ ನಿಜವಾದಂತಹ ಅಂಶ. ಸ್ವೇ ಸ್ವೇ ಕರ್ಮಣಿ ಅಭಿರತಃ ಸಿದ್ಧಿಂ ವಿಂದತಿ ಮಾನವ. ವಿದುರ ತನ್ನ ಪಾಲನೆ ಧರ್ಮವನ್ನೇ ಪಾಲನೆ ಮಾಡಿದ, ಭೂಲೋಕದಲ್ಲಿ ಶೂದ್ರನಾಗಿ ಹುಟ್ಟಿ ರಾಜಮಹಾರಾಜರಿಂದ ಗೌರವವನ್ನು ಪಡೆದ. ಆತ ಹೇಳಿದ ವಿದುರ ನೀತಿ, ದ್ರೋಣರ ನೀತಿ ಅಂತ ಪ್ರಸಿದ್ಧವಾಗಲೇ ಇಲ್ಲ ಈ ಮಧ್ಯೆ, ವಿದುರ ನೀತಿ ಪ್ರಸಿದ್ಧವಾಯಿತು. ವಿದುರ ಆಡಿದ ಮಾತುಗಳು ಪಠ್ಯ ಪುಸ್ತಕವಾಯಿತು ಧರ್ಮ ಜಿಜ್ಞಾಸೆಗೆ ಅಂತ ಹೇಳಿದರೆ ವಿದುರನ ಸ್ಥಾನ ಎಷ್ಟು ಶ್ರೇಷ್ಠವಾದ ಸ್ಥಾನ ಇದು. ಇದನ್ನೆಲ್ಲ ಗಮನಿಸಿದರೆ ನಾವು ವರ್ಣ ವ್ಯವಸ್ಥೆ ಇರೋದು ಆ ಪಕ್ಷಪಾತ ಮಾಡಲಿಕ್ಕೆ ಅಲ್ಲ, ಅದು ವರ್ಕ್ ಡಿವಿಷನ್ ಆಫ್ ಲೇಬರ್ ವರ್ಕ್ ಅಷ್ಟೇ ಇರ್ಬೋದು. ವರ್ಕ್ ಅನ್ನು ಹಂಚಿದ್ದೇ ಹೊರತು ಅಷ್ಟು ಮಾತ್ರಕ್ಕೂ ಅಲ್ಲ. ಇವತ್ತು ಗವರ್ಮೆಂಟ್ ಸರ್ವೆಂಟ್ ಇರ್ತಾನೆ, ಕ್ಲಾಸ್ ಒನ್ ಆಫೀಸರ್ಗೂ ಸಂಬಳ ಬರುತ್ತೆ, ಕ್ಲಾಸ್ ಫೋರ್ಗೂ ಸಂಬಳ ಬರುತ್ತೆ, ಇವನಿಗೂ ಪೆನ್ಷನ್ ಬರುತ್ತೆ, ಅವನಿಗೂ ಪೆನ್ಷನ್ ಬರುತ್ತೆ. ಅದೆಲ್ಲ ಹೇಗೆ ಅನಿವಾರ್ಯ ಹಾಕಿ, ಕ್ಲಾಸ್ ಒಂದು ಮಾತ್ರ ಇಷ್ಟಂತಿಲ್ಲ, ಎಲ್ಲರಿಗೂ ಉಂಟು. ಅದು ಆ ತರಹ ಅವನು ಸರಿಯಾಗಿ ಕೆಲಸ ಮಾಡಬೇಕಷ್ಟೇ. ಸರಿಯಾಗಿ ಕೆಲಸ ಮಾಡಿದರೆ ಅವನಿಗೂ ಉಂಟು ಇವನಿಗೂ ಉಂಟು. ಪನಿಷ್ಮೆಂಟ್ ಅಟೆಂಡರ್ ಕಡಿಮೆ, ಈ ಕ್ಲಾಸ್ ಒಂದು ಆಫೀಸರಿಗೆ ಜಾಸ್ತಿ. ಲಂಚ ತಗೊಂಡಿರ್ತಾನೆ, ಇವನು ತಗೊಂಡು ಅವನು ತಗೊಂಡಿರ್ತಾನೆ ಪಾಪ. ಇವನು ಬೈತಾರೆ, ಏನು ಮಾಡ್ತಾರೆ, ಸುಮ್ಮನೆ ಬಿಟ್ಟು ಬಿಡ್ತಾರೆ. ಅವನನ್ನ ಡಿಸ್ಮಿಸ್ ಮಾಡ್ತಾರೆ. ಇವನ ಹೆಸರು ಪೇಪರಲ್ಲಿ ಬಂದರೆ ಕೇಳೋರೇ ಇಲ್ಲ, ಅವನ ಹೆಸರು ಬಂತಂದ್ರೆ ಚೀತು ಅನ್ಸ್ಕೊಂಡ್ಬಿಡ್ತಾನೆ ಅವೇ. ಆದ್ರಿಂದ ಮೇಲಕ್ಕೆ ಹೋಗ್ತಾ ಹೋದಂತೆ ಶಿಕ್ಷೆ ಜಾಸ್ತಿ ಅಂತ ಹೇಳ್ತಾನೆ. ಮೇಲಕ್ಕೆ ಹೋಗ್ತಾ ಹೋದಂತೆ ಶಿಕ್ಷೆ ಜಾಸ್ತಿ, ಕಡಿಮೆ ಅವರು ಶಿಕ್ಷೆ ಕಡಿಮೆ. ಈ ದೃಷ್ಟಿಯಲ್ಲೂ ಕೂಡ ವರ್ಣ ವ್ಯವಸ್ಥೆ ಅನ್ನೋದು ಜನಗಳ ಅನುಗ್ರಹಕ್ಕೋಸ್ಕರ, ಜನಗಳ ಒಳಿತಿಗೋಸ್ಕರ ಬಂದಿದ್ದೆ ಹೊರತು ಕೆಟ್ಟದಕ್ಕೋಸ್ಕರ ಬಂದಿದ್ದಲ್ಲ. ಇನ್ನು ತುಂಬಾ ವಿಚಾರಗಳು ಹೇಳ್ತಾರೆ. ಈ ಕ್ಷತ್ರಿಯರಿಗೆ ಬಲ ಅಂತ ಹೇಳಿದ್ರಲ್ಲ, ಪರಶುರಾಮದೇವರು ತೋರಿಸ್ತಾರೆ ಅದನ್ನ. ತಡೆಮೆ ಮಡಿಗೆ ತಲೆ ಮಲಗಿದ್ದಾರೆ, ಕನ್ನಡ ತಡೆಯ ಮೇಲೆ ಕತ್ತತ್ತಿಗೆ ಒಂದು ಹುಳ ಬಂತು, ಇಂದ್ರದೇವರೊಳಗೆ ಸೇರಿಕೊಂಡ್ರು, ಕಚ್ಚಿಬಿಟ್ರು. ಅದು ಕೊರಕೊಂಡು ಬರ್ತಾ ಇದೆ ಕರ್ಣನ ತಡೆಯನ್ನ. ಕರ್ಣ ಹೇಳಿಲ್ಲ, ಸುಮ್ಮನೆ ಕೂತಿದ್ದಾನೆ ಹಾಗೇನೆ. ಯಾಕೆ ಪರಿಸರ ಮಲ್ಕೊಂಡ್ಬಿಟ್ಟು ನಿದ್ರೆ ಮಾಡ್ತಾ ಇದ್ದಾರೆ, ದೊಡ್ಡವನು ನಿದ್ರೆ ಬಂದಾಗ ಎಬ್ಬಿಸಬಾರದು ಅಂತ ಹಾಗೆ ಕೂತಿದ್ದಂತೆ. ರಕ್ತ ಹರಿತಾ ಇದೆ, ಪರಶುರಾಮದೇವರು ಎದ್ರಂತೆ. ಅವ್ರು ಮಲಗಿದ್ದೇ ಸುಳ್ಳು, ಎದ್ದಿದ್ದ ನಾಟಕ ಮಾಡಿದ್ರು. ಅವಾಗ ಕೇಳಿದ್ರು, ಏನಯ್ಯ ಇದು, ರಕ್ತ ಹರಿತಾ ಇದೆ, ನಾನು ಎಬ್ಬಿಸಬಾರ್ದಾಗಿತ್ತಾ, ಹಾಗೆ ಕೂತಿದ್ದೀಯಲ್ಲ ಅಂತ ಕೇಳಿದ್ರೆ, ಇಲ್ಲ ಇಲ್ಲ, ನಿಮಗೆ ನಿದ್ರೆ ಭಂಗ ಆದ್ರೆ ಕಷ್ಟ ಅಂತ ಹೇಳಿ ತಡ್ಕೊಂಡಿದ್ದೆ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನೀನು ಬ್ರಾಹ್ಮಣ ಅಂತ ಹೇಳ್ಕೊಂಡು ಬಂದಿದ್ದೀಯಲ್ಲ, ನೀವು ಸುಳ್ಳು ಹೇಳಿದ್ದೆ ಅಂತ ಹೇಳ್ತಾರೆ. ಯಾತಕ್ಕೆ, ಬ್ರಾಹ್ಮಣನ ಮೈ ಇಷ್ಟು ಗಟ್ಟಿ ಇರೋದಿಲ್ಲ, ಬ್ರಾಹ್ಮಣ ತಲೆ ಗಟ್ಟಿನೇ ಹೊರತು ಮೈ ಗಟ್ಟಿ ಇರೋದಿಲ್ಲ. ಅದನ್ನ ರಕ್ತ ಬಂದು ತಡ್ಕೊಂಡಿದ್ದೆ ಅಂದ್ರೆ ಬ್ರಾಹ್ಮಣನಲ್ಲ, ಸುಳ್ಳು ಹೇಳಿದ್ದಿ, ಯಾರು ಹೇಳು ಅಂತ ಕೇಳುತ್ತಾರೆ. ಪರಿಸರ ಮೊದಲೇ ಗೊತ್ತವರಿಗೆಲ್ಲ ಕೂಡ ಲೋಕಗಳು ತೋರಿಸ್ತಾ ಇದ್ದಾರೆ, ಬ್ರಾಹ್ಮಣನಿಗೆ ಇರೋ ವೈಶಿಷ್ಟ್ಯ ಬೇರೆ, ಕ್ಷತ್ರಿಯ ವೈಶಿಷ್ಟ್ಯನೇ ಬೇರೆ. ಮುಂದಿನ ವಿಷಯ ಅಂದ್ರೆ ಗೊತ್ತೇ ಗೊತ್ತು, ಸುಳ್ಳು ಹೇಳಿದ್ದ ಆ ತಪ್ಪಿತಸ್ಥರಾಗಿದ್ದು ಶಾಪನೆ ಕೊಟ್ಟು ಬಿಡ್ತಾರೆ, ಹೊರಟೋಗಿ ಬಿಡ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ವರ್ಣ ವ್ಯವಸ್ಥೆ ಮೆಕ್ಯಾನಿಕಲ್ ಫಾಲೋ ಮಾಡಲಿಕ್ಕೆ ಹೇಳಿದ್ದಲ್ಲ, ಅದರ ಸ್ಪಿರಿಟ್ ಏನಿದೆಯಲ್ಲ ಸರಿಯಾಗಿ ತಿಳ್ಕೊಂಡ್ರೆ ಒಳ್ಳೆ ಸಿದ್ಧಿ ಬರುತ್ತೆ. ಇನ್ನು ಮುಂದುವರಿಸಿ ಈ ಇಷ್ಟೆಲ್ಲ ಸತ್ಕರ್ಮವನ್ನು ಆಚರಣೆ ಮಾಡಬೇಕು ಅಂತ ಸ್ವಕರ್ಮದ ಆಚರಣೆ ಎನ್ನುವುದು. ಇನ್ನು ಮಧ್ವಾಚಾರ್ಯ ಬಗ್ಗೆ ಎಷ್ಟು ಬರೆದಿದ್ದಾರೆ ಅಂದರೆ ಅಷ್ಟು ಬೆಳಕನ್ನು ಯಾರೂ ಚೆಲ್ಲಲಿಲ್ಲ. ವರ್ಣಾಶ್ರಮ ವ್ಯವಸ್ಥೆ ಅನ್ನೋದನ್ನ ಜನ ಇವತ್ತು ಯಾರು ಬೈತಾರೆ ಅಂದ್ರೆ ಅವ್ರಿಗೆ ಕಾರಣ ಇದೆ, ಸರಿಯಾಗಿ ತಿಳ್ಕೊಳ್ಳಿಲ್ಲ, ಬೈತಾ ಇದ್ದಾರೆ. ಆಚಾರ ಸರಿಯಾಗಿ ತಿಳಿಸ್ತಾ ಹೋಗ್ತಾರೆ. ವರ್ಣ ವ್ಯವಸ್ಥೆ ಆಗಿದೆ ಗೊತ್ತೇನು, ನಮ್ಮ ದೇಹದಲ್ಲೇ ವರ್ಣ ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ. ಯೋಚನೆ ಮಾಡ್ತಾ ಕೂತಿದ್ದೇವೆ ನಾವು, ಬ್ರಾಹ್ಮಣ ಆದ ಇದನ್ನ ಕೆಲಸ ಮಾಡ್ತಾ ಕೂತಿದ್ದೇವೆ, ಮಾಡಿ ಒಳ್ಳೆ ಶಕ್ತಿಯಿಂದ ಕೆಲಸ ಮಾಡ್ತೇವೆ. ಆಗ ಕ್ಷತ್ರಿಯ ನಾವಾಗ ಎಲ್ಲ ಅಂದಿ ಸಾಮಾನ್ ತರಲಿಕ್ಕೆ ಹೋಗ್ತೇವೆ, ಆಗ ವೈಶ್ಯ ನಾವು ಕಾಲು ತೊಗೊಳ್ತಾ ಇರ್ತೇವೆ, ಕೈ ಜೊತೆ ಇರ್ತೇವೆ, ಆಗ ಶೂದ್ರ ನಾವು. ನಮ್ಮಲ್ಲೇ ನಾಲ್ಕು ಇದೆ, ಮಧ್ವಾಚಾರ್ಯ ಹೇಳ್ತಾರೆ ಈ ಮಾತನ್ನು. ನಮ್ಮಲ್ಲೇ ನಾಲ್ಕು ವರ್ಣ ಇರೋದರಿಂದ ಪ್ರತಿಯೊಬ್ಬನ ಒಂದು ವರ್ಣ ವ್ಯವಸ್ಥೆ ಅಂದ್ರೆ ಹೇಗೆ ಅಂದ್ರೆ ದೇಹದ ಕೈಕಾಲುಗಳಿದ್ದಾಗೆ ಹೊರತು ಯಾವ್ದು ಬೇಕು ಯಾವ್ದು ಬೇಡ, ಕಾಲು ಬಿಟ್ಟ ಬಿಸಾಕ್ಬಿಡಿ ನೋಡಂತೆ ಸಾಧ್ಯ ಇಲ್ಲ. ತೈದು ಸಾಕ್ಬಿಡಿ, ಸಾಧ್ಯ ಇಲ್ಲ. ಯಾಕೆ? ಇದು ಅವಿದ್ಯೆಯ ಅವಿಭಾಜ್ಯ ಅಂಗ. ಅದು ಒಂದು ಸಮಾಜದೊಳಗೆ ನಾಲ್ಕು ವರ್ಣಗಳ ಅವಿಭಾಜ್ಯ ಅಂಗವಾದ್ರಿಂದ ಯಾವುದನ್ನ ನಿಷ್ಕಾರ ಮಾಡಬೇಕು ಅಂದ್ರೆ ಬುದ್ಧಿ ಇಲ್ಲ ನಿಮಗೆ ಅಂತ ಹೇಳ್ತಾರೆ. ಯಾವ್ದು ನಿಷ್ಕಾರ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸೂಕ್ತ ಹೇಳ್ತಾ ಇದ್ದೆ, ಬ್ರಾಹ್ಮಣೋಶ್ಚ ಮುಖಮಾಸಿ ಬಾಹೂರ ಅಜನ್ಯ ಕೃತ ಊರೂ ತದಸ್ಯ ಯದ್ವೈಶ್ಯ ಪದ್ಭ್ಯಾಂ ಶೂದ್ರ ಅಜಾಯತ. ಅಂದ್ರೆ ದೇಹದ ಅಂಗಗಳು ಅಂತ ತಿಳಿದುಕೊಳ್ಳುವ ದೃಷ್ಟಾಂತ ಇದು. ಆದ್ದರಿಂದ ಪ್ರತಿಯೊಬ್ಬರ ವರ್ಣದಲ್ಲೂ ಹೀಗಿದ್ದೇ ಇದೆ. ಮತ್ತೆ ಅದರ ಫಲ ಯಾವ್ದು ಮಾಡಬೇಕು ಅಂತ ಕೇಳಿದ್ರೆ, ಗುಣನೂ ಮುಖ್ಯ, ದೇಹನೂ ಮುಖ್ಯ. ನಮ್ಮ ಹೊರಗಿನ ವ್ಯವಹಾರಗಳಿಗೆಲ್ಲ ದೇಹವನ್ನೇ ನೋಡಬೇಕು. ಮರ್ಯಾದೆ ಮೊದಲಾದ ತಸ್ತೆ ಬಂದರೆ ಆ ಗುಣಗಳನ್ನೇ ನೋಡಬೇಕು. ಒಳ್ಳೆ ಗುಣ ಇರತಕ್ಕಂಥ ಶೂದ್ರ, ಕೆಟ್ಟ ಗುಣ ಇರತಕ್ಕಂಥ ಬ್ರಾಹ್ಮಣರಿಗಿಂತ ಹೆಚ್ಚು ಗೌರವ ಕರಹ ಅಂತ ಆಚಾರ್ಯ ಹೇಳಿ ಮಾಡ್ತಾರೆ. ಅಧಿಕಾಸ್ತಿ ಗುಣ ಶೂದ್ರೆ ಬ್ರಾಹ್ಮಣಾದಿಹಿ ಸಮುಚ್ಯತೆ, ಮಧ್ವಾಚಾರ್ಯರ ಗೀತಾ ತಾತ್ಪರ್ಯದ ಮಾತು. ಒಬ್ಬ ಶೂದ್ರನೊಳಗೆ ಜ್ಞಾನಾದಿ ಗುಣಗಳು ಹೆಚ್ಚಿದ್ದು ಬಿಟ್ರೆ ಅವನು ಬ್ರಾಹ್ಮಣನನ್ನು ಮೀರಿಸಿಬಿಡ್ತಾನೆ, ಆ ಒಂದು ಹಂತ ತಲುಪ್ತಾನೆ. ಅದೇ ರೀತಿ ಈ ಬ್ರಾಹ್ಮಣೋಪಿ ಅಲ್ಪಗುಣಕಃ ಶೂದ್ರ ಏವೇತಿ ಕೀರ್ತಿತಃ. ಬ್ರಾಹ್ಮಣ ಹೆಸರಿಗೆ ಬರೀ ಕೆಲ ಹೇಳ್ತಾರೆ, ಶೂದ್ರ ಇದ್ದಾಗಿದ್ದಾರೆ ಶಪಚ ಅಂತ ಬೀತಾರೆ. ಎಷ್ಟೋ ಸಲ ಅವನೊಬ್ಬ ಶಪಚ, ಸ್ನಾನ ಇಲ್ಲ, ಪೂಜೆ ಇಲ್ಲ, ಮೈ ದುರ್ವಾಸನೆ ಹೊಡೆಯುತ್ತಾಗಿರ್ತಾನೆ ಅಂತ ಕೇಳಿದರೆ ಶಪಚ ಇದ್ದಾಗ ಲೆಕ್ಕ. ಪ್ರಹ್ಲಾದ ಹೇಳ್ತಾನೆ ಮಾತನ್ನ, ವಿಪ್ರಾತ್ ದುಷಡ್ ದುಷಡ್ ಗುಣಯುತಾತ್ ಅರವಿಂದನಾಥ ಪಾದಾರ ವಿಂದ ನೂಖಾತ್ ಶಪಚಂ ವರಿಷ್ಠಂ ಮನ್ನಿ. ಸಾವಿರಾರು ಗುಣ ಇದ್ದು ಒಂದು ಭಗವದ್ಭಕ್ತಿ ಇಲ್ಲ, ಪ್ರಾಮಾಣಿಕತೆ ಇಲ್ಲ ಅಂದ್ರೆ ಅವನಿಗಿಂತ ಪ್ರಾಮಾಣಿಕತೆ ಇರೋ ಒಬ್ಬ ಶಪಚ ನಾಯಿ ಬೇಯಿಸಿ ತಿನ್ನೋ ಮನುಷ್ಯ ಭಾರಿ ಮೇಲೆ ಹೋಗಿಬಿಡ್ತಾನೆ ಅನ್ನೋದು ಪ್ರಹ್ಲಾದನ ಮಾತಿ. ಇವೆಲ್ಲ ವರ್ಣ ವ್ಯವಸ್ಥೆ ಆಂತರ್ಯವನ್ನೇ ಹೊರಗಾಗ್ತಕ್ಕಂಥದ್ದು. ಆದರೆ ವ್ಯವಹಾರಕ್ಕೆ ಮಾತ್ರ ಹುಟ್ಟಿದ ವರ್ಣವನ್ನ ಗಮನಿಸಬೇಕು. ಅಲ್ಲಿ ಅವರು ಅಯೋಗ್ಯ ಅಂತ ಗೊತ್ತಾದ್ರೆ ಬಿಟ್ಟುಬಿಡಬೇಕಷ್ಟೇ. ಇದೆಲ್ಲ ಯೋಚನೆ ಮಾಡಿದರೆ ನಾವು ಬ್ಯಾಲೆನ್ಸ್ ಮಾಡಬೇಕು. ಬರೀ ಗುಣಗಳನ್ನು ತಗೊಳ್ಬೇಕೋ, ಬರೀ ದೇಹನ ತಗೊಳ್ಬೇಕು, ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಎಂಬುದನ್ನು ಕೂಡ ನಮ್ಮ ಶಾಸ್ತ್ರಗಳು ಹೇಳಿವೆ. ಮಧ್ವಾಚಾರ್ಯರು ತಮ್ಮ ಭಾಷ್ಯದೊಳಗೆ ತಾತ್ಪರ್ಯದೊಳಗೆ ಬಹಳ ವಿಚಿತ್ತಾರವ ವಿಚಾರ ವಿವೇಚನೆ ಮಾಡ್ತಾ ಹೋಗ್ತಾರೆ. ಇನ್ನೂ ಕೆಲವು ವಿಚಾರ ಮುಂದೆ ಬಂದ ನೋಡೋಣಂತೆ. ಇಷ್ಟೆಲ್ಲ ಆರಾಧನೆ ಮಾಡಬೇಕು, ವರ್ಣಾಶ್ರಮ ಧರ್ಮಗಳನ್ನು ಪಾಲನೆ ಮಾಡ್ತಾ ಅಂತ ಹೇಳಿದ್ರಿ, ಯಾರ ಆರಾಧನೆ ಮಾಡಬೇಕು, ಯಾರನ್ನ ಮಾಡಬೇಕು ಅಂತ ಪ್ರಶ್ನೆ. ಅದಕ್ಕೆ ಹೇಳುತ್ತಾರೆ, ಯತಃ ಪ್ರವೃತ್ತಿರ್ ಭೂತಾನಾಂ ಏನ ಸರ್ವಮಿದಂ ತತಂ ಸಕರ್ಮಣಾ ತಮಭ್ಯರ್ಥ್ಯ ಸಿದ್ಧಿಂ ವಿಂದತಿ ಮಾನವ. ಯಾರದ ಪೂಜೆ ಮಾಡಬಾರದು. ಮತ್ತೆ ಎಷ್ಟೋ ಜನ ಇರ್ತಾರೆ, ಆಫೀಸ್ಗೆ ಹೋಗ್ತಾರೆ, ಲೈಟ್ ಬಿಲ್ ಕೊಡಬೇಕು. ಎಲ್ಲಿ ಕೊಡಬೇಕು? ಎಲ್ಲೋ ಕೊಟ್ಟು ಹೋಗ್ಬಿಟ್ರೆ ಬರೋದಿಲ್ಲ, ಸಂಬಂಧಪಟ್ಟಲ್ಲಿ ಹೋಗಿ ಅವನ ಕೈಯಲ್ಲಿ ಕೊಟ್ಟು ಕೊಟ್ಟರೆ ಸೀರಿ ಇಸ್ಕೊಂಬಂದ್ರೆ ಬಿಟ್ಟಿರ್ತಾರೆ. ಇಲ್ಲಿ ದಾರಿ ಹೋಗೋದು ತಗೊಳ್ಳಿ ಅಂತ ಕೊಟ್ಟರೆ ತಗೊಂಡು ಜೇಬು ಹಾಕೊಂಡು ಹೋಗ್ಬಿಡ್ತಾನೆ, ಉಪಯೋಗ ಇಲ್ಲ. ಇಷ್ಟೆಲ್ಲ ಆರಾಧನೆ ಯಾರನ್ನು ಮಾಡಬೇಕು ಅಂದ್ರೆ ಗುರುತು ಹೇಳ್ತಾರೆ, ಯಥ ಪ್ರವೃತ್ತಿರ್ ಭೂತಾನಾಂ ಏನ ಸರ್ವಮಿದಂ ತತಂ. ಎಲ್ಲಾ ಪ್ರಾಣಿಗಳು ಯಾರಿಂದ ಹುಟ್ಟಿ ಬಂದಿವೆಯೋ, ಎಲ್ಲ ಇಡೀ ಜಗತ್ತಿನ ತುಂಬ ಯಾವನು ವ್ಯಾಪಿಸಿರುವನೋ ಅಂಥವನನ್ನು ನಾವು ಆರಾಧನೆ ಮಾಡಬೇಕೇ ಹೊರತು ಯಾರನ್ನೂ ಆರಾಧನೆ ಮಾಡೋದಲ್ಲ. ಇಲ್ಲಿ ಜನ ತಪ್ಪು. ಮೊದಲನೇದಾಗಿ ಸಕರ್ಮಾಚರಣೆ ಮಾಡಿಯೇ ಗೊತ್ತಿಲ್ಲ. ಇನ್ನು ಗೊತ್ತಿದ್ದವರಿಗೆ ಏನು ಅರ್ಪಣೆ ಮಾಡೋಕ್ಕೆ ಗೊತ್ತಿಲ್ಲ. ಎಲೆಕ್ಷನ್ ಮುಗಿಸ್ಕೊಂಡು ಬಂದಿರ್ತಾರೆ, ಬ್ಯಾಲೆಟ್ದಾಗ ಸೊಪ್ಪಿಸ್ಬೇಕಲ್ಲ, ಎಲ್ಲೋ ಒಪ್ಪಿಸ್ಬೇಕು. ಓದಾಡ್ತಿರ್ತಾರೆ, ಮನೆ ಬೇರೆ ಹೋಗಬೇಕಾಗಿರುತ್ತೆ, ಸಿಕ್ಕಾಬಿಟ್ಟು ಗೊತ್ತಾಗಿಬಿಟ್ಟಿರುತ್ತೆ, ಎಲ್ಲೋ ಒಪ್ಪಿಸ್ಬೇಕು. ಅರ್ಥ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ತಲೆ ಹೋಗೋ ಕೆಲಸ ಅದು. ಕೆಲಸ ಇದೆಲ್ಲ ಕಳ್ಕೊಂಡ್ಬಿಡ್ತಾರೆ ಹೆಚ್ಚು ಕಡಿಮೆ ಆಗಿಬಿಟ್ರೆ. ಹುಡುಕ್ತಿರ್ತಾರೆ ಎಷ್ಟು ಕಾತರರಾಗಿರ್ತಾನೆ ಗೊತ್ತಾ, ಎಲ್ಲಿ ಕೊಡಬೇಕು ಎಲ್ಲಿ ಕೊಡಬೇಕು ಅಂತೇಳಿ. ಆ ಥರ ಯೋಚನೆ ಮಾಡಬೇಕು ನಾವು. ಪ್ರತಿ ಕೆಲಸ ಮಾಡ್ತೇವಲ್ಲ, ಯಾರಿಗೆ ಅರ್ಪಣೆ ಮಾಡಬೇಕು ಇದನ್ನ? ಭಗವಂತ ಹೇಳ್ತಾನೆ, ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ತದಾಸಿ ಯತ್ ಯತ್ ತಪಸ್ಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ ಸಕಲವೆಲ್ಲವೂ ಹರಿಸೇವೆಯನ್ನಿ ರುಗ್ಮಿಣಿ ಅರಸನಲ್ಲದಿಲ್ಲವೆನ್ನಿ ಪುರಂದರದಾಸರ ಮಾತು. ಇದನ್ನೆಲ್ಲ ಯೋಚನೆ ಮಾಡಿ ದೇವರನ್ನ ಕೃಷ್ಣಾರ್ಪಣ ಅಂತ ಹೇಳೋ ದೊಡ್ಡ ನಮ್ಮ ಧ್ಯೇಯವಾಗಬೇಕು ಅಂತ ಭಗವಂತ ಹೇಳುತ್ತಾನೆ. ಆ ರೀತಿ ಮಾಡಿಬಿಟ್ರೆ ಸಿದ್ಧಿಂ ವಿಂದತಿ ಮಾನವ, ಅವನಿಗೆ ಮೋಕ್ಷವೇ ಸಿಗುತ್ತೆ. ಆಚಾರ್ಯರ ಮಾತು, ಭಗವಂತನ ಕೃಷ್ಣನ ಮಾತದ ಒಂದು, ಅವನು ಮೋಕ್ಷಕ್ಕೆ ಹೋಗೇ ಹೋಗ್ತಾನೆ. ಆಚಾರ್ಯರು ಹೇಳ್ತಾರೆ, ಸರ್ವ ವರ್ಣಾಶ್ರಮಯರ್ ವಿಷ್ಣು ಏಕಯೇ ವೇದ್ಯತೆ ಸದಾ. ಎಲ್ಲ ವರ್ಣಗಳಿಂದ ಆರಾಧ್ಯನಾಗವನು ಒಬ್ಬನೇ ಭಗವಂತನಾದ್ದರಿಂದ ಸರಿಯಾಗಿ ಆರಾಧನೆ ಮಾಡಿದರೆ ಖಂಡಿತ ಅನುಗ್ರಹ ಮಾಡ್ತಾನೆ, ಮೋಕ್ಷ ಕೊಟ್ಟೇ ಕೊಡ್ತಾನೆ ಎಂಬುದರ ಅರ್ಥ. ಇನ್ನು ಮುಂದುವರಿಸಿ ನಾವು ಯಾವ ರೀತಿ ಧರ್ಮಾಚರಣೆ ಮಾಡಬೇಕು ಅಂತ ಭಗವಂತ ಹೇಳ್ತಾನೆ, ನಾವು ಅದನ್ನು ನಾಳೆ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ದಿವಸ ನಮ್ಮ ಈ ನಾಡಿದ್ದು ಪ್ರಕಾಶನವಾಗತಕ್ಕಂಥ ಗೀತಾಮಧು ಗ್ರಂಥಕ್ಕೆ ಇನ್ನೂ ಕೆಲವರು ದಾನಿಗಳು ಮುಂದೆ ಬಂದಿದ್ದಾರೆ. ಅದರಲ್ಲಿ ಶ್ರೀಯುತ ಎಸ್ ಆರ್ ಗೋಪಾಲಕೃಷ್ಣರಾಯರು, ಅವರು ರಿಟ ಪ್ರೊಫೆಸರ್ ಆಗಿ ದೊಡ್ಡ ಹುದ್ದೆಯಲ್ಲಿದ್ದವರು, ಅವರ ಧರ್ಮಪತ್ನಿ ಶ್ರೀಮತಿ ಪರಿಮಳ ಗೋಪಾಲಕೃಷ್ಣರಾಯರು 500 ರೂಪಾಯಿಗಳನ್ನು ಕೊಟ್ಟು ಇದಕ್ಕೆ ನೆರವಾಗಿದ್ದಾರೆ. ಅವರು ಇಷ್ಟೇ ಕೊಟ್ಟಿರೋದಲ್ಲ, ನಮ್ಮ ಟ್ರಸ್ಟ್ಗೆ ಇಡೀ ಒಬ್ಬ ವಿದ್ವಾಂಸನ ಪೋಷಣೆಗೆ ಬೇಕಾಗತಕ್ಕಂತಹ ಇಡೀ ಒಳ್ಳೆ ಜೀವಮಾನ ಪೂರ್ತಿ ಆಗತಕ್ಕಂಥ ಪ್ರತಿ ತಿಂಗಳ 500 ಕೊಟ್ಟು ಅವರು ದೊಡ್ಡ ಸೇವೆ ಸಲ್ಲಿಸಿದ್ದಾರೆ. ನಮ್ಮ ಇದಕ್ಕೆ ಪರ್ಮನೆಂಟ್ ದಾನಿಗಳು ಆಗಿದ್ದಾರೆ, ಅವರನ್ನು ವಿಶೇಷವಾಗಿ ಅಭಿನಂದನೆ ಮಾಡ್ತಾ ಇದ್ದೇನೆ ಈ ಸಮಯದಲ್ಲಿ. ಅದರ ಜೊತೆಗೆ ಇನ್ನೂ ಕೆಲವರು ತುಂಬಾ ಜನ ಚಿಕ್ಕವರು ದೊಡ್ಡವರು ಎಲ್ಲ ಇದಕ್ಕೆ ದಾನ ಮಾಡಿದ್ದಾರೆ. ರಂಜಿತಾ ರಾಮಚಂದ್ರ ಅಂತಕ್ಕಂಥವ್ರು 1,000 ರೂಪಾಯಿ, ಇನ್ನೊಬ್ಬರು ಮುರಳೀಧರ ಸುಧೀಂದ್ರ ಅಂತಕ್ಕಂಥವ್ರು 500 ರೂಪಾಯಿಗಳನ್ನು, ಅದೇ ರೀತಿಯಲ್ಲಿ ತುಂಬಾ ಜನ ಕೊಟ್ಟವರಿದ್ದಾರೆ. ಅವರ ಹೆಸರುಗಳನ್ನು ಇನ್ನೂ ನಾಳೆ ಹೇಳೋದಿದೆ, ಇವತ್ತು 4 ಜನ ಹೆಸರು ಹೇಳಿದೆ, ಇನ್ನೂ 4 ಆರಾಧ್ಯಶೇಖರ ಅಂತ ಒಬ್ಬರು ಅವರು ಕೊಟ್ಟಿದ್ದಾರೆ, ಅವು ಉಳಿದ ಹೆಸರುಗಳನ್ನು ನಾಳೆ ಹೇಳ್ತೇನೆ. ಅಂತೂ ನಾಡಿದ್ದು ಪುಸ್ತಕ ತಯಾರಾಗುತ್ತೆ. ಈ ರೀತಿ ಸೇವೆ ಸಲ್ಲಿಸಿದ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ವ್ಯಾಸಮಧ್ವ ಸಂಶೋಧನಾ ಪ್ರತಿಷ್ಠಾನ ತುಂಬಾ ಕೃತಜ್ಞವಾಗಿದೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನಾ ಅನ್ಯಾಂಶ್ಚ ಹಸ್ತಕರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯಂ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿಹಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯೋತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಚ್ಯಾಮಿ ಲೇಶತಃ. ಗುಣಗಣ ನಿಲಯಂ ಪತಿಂ ರಮಾಯಾಃ ಜಗದಹದಹನಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಪರಮ ಪವಿತ್ರವಾದ ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಂತನಾದ ಶ್ರೀಕೃಷ್ಣ ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶುದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಃ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಅಂತಕ್ಕಂಥ 4 ವರ್ಣದವರಿಗೆ ಭಗವಂತ ವಿಶಿಷ್ಟವಾದ ಕರ್ಮಗಳನ್ನು ನಿಯಮನ ಮಾಡಿದ್ದಾನೆ. ಅವರಿಗೆ ಆ ಕರ್ಮಗಳು ಹೇಗೆ ಅಂದರೆ ಸ್ವಾಭಾವಿಕವಾಗಿಯೇ ಬಂದಿರುತ್ತೆ ಅಂತ ಹೇಳಿದ್ದೆ. ಆಯಾ ಜೀವರಿಗೆ ಅಂಥ ವಿಶೇಷವಾದಂಥ ಸಂಸ್ಕಾರ ಅದೇ ರೀತಿಯಲ್ಲೇ ಬಂದಿರುತ್ತೆ ಅಂತ ಹೇಳಿ ಜ್ಞಾನಂ ವಿಜ್ಞಾನ ಮಾಸ್ತಿಕ್ಯಂ ಇತ್ಯಾದಿಯಾಗಿ ಬ್ರಾಹ್ಮಣ ಜ್ಞಾನ ವಿಜ್ಞಾನಾದಿಗಳಲ್ಲಿ ಪಾರಂಗತ ಶಮದವಾಗಿ ಸಂಪನ್ನನಾಗಿರುತ್ತಾನೆ ಸ್ವಾಭಾವಿಕವಾಗಿಯೇ. ಕ್ಷತ್ರಿಯ ವಿಶಿಷ್ಟವಾದ ರೀತಿಯಲ್ಲಿ ವಿದ್ಯೇಪಿ ಅಪರಾಯಣ ಅವನು ಶೌರ್ಯಂ ತೇಜ ಧೃತಿ ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಂ ಈಶ್ವರ ಭಾವಶ್ಚ ಕ್ಷತ್ರಕರ್ಮ ಸ್ವಭಾವಚಂ. ಕ್ಷತ್ರಿಯನಿಗೆ ಶೌರ್ಯಾದಿಗಳು ಸಹಜವಾದ ಗುಣಗಳು. ಆದ್ದರಿಂದನೇ ಈ ಬ್ರಾಹ್ಮಣರ ಯೋಗ್ಯತೆಯನ್ನು ಅಡಿಬೇಕಾದರೆ ಮಾನದಂಡ ಯಾವುದು ಅಂತ ಪ್ರಶ್ನೆ. ಅದಕ್ಕೆ ಮಹಾಭಾರತದಲ್ಲಿ ಮತ್ತು ಪುರಾಣಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ, ವಿಪ್ರಾಣಾಂ ಜ್ಞಾನತೋ ಜ್ಯೇಷ್ಠ್ಯಂ. ಜ್ಞಾನದ ಆಧಾರದ ಮೇಲೆ ಬ್ರಾಹ್ಮಣರಲ್ಲಿ ತಾರತಮ್ಯವನ್ನು ಹುಡುಕಬೇಕು. ಇನ್ನು ಈ ಕ್ಷತ್ರಿಯರಲ್ಲಿ ಯಾವ ಆಧಾರದ ಮೇಲೆ ತಾರತಮ್ಯವನ್ನು ಕಾಣಬೇಕು? ಇವನು ಅವನಿಗಿಂತ ದೊಡ್ಡವನು, ಅವನು ಅವನಿಗಿಂತ ದೊಡ್ಡವನು. ಈ ತಾರತಮ್ಯ ನಿರ್ಣಯಕ್ಕೆ ಕ್ಷತ್ರಿಯರಿಗೆ ಯಾವುದು ಮಾನದಂಡ ಅಂದರೆ, ಯೋ ಯಯೇವ ಬಲಜ್ಯೇಷ್ಠ ಕ್ಷತ್ರಿಯೇಷು ಸ ಉತ್ತಮ. ಯಾರು ಬಲದಲ್ಲಿ ಹಿರಿಯನೋ ಅವನೇ ಕ್ಷತ್ರಿಯರಲ್ಲಿ ಶ್ರೇಷ್ಠ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಆಯಾ ವರ್ಣಕ್ಕೆ ಅಧಿಕಾರ ಪವರ್ ಯಾರು ಜಾಸ್ತಿ ಅಂತ ನೋಡುತ್ತೆ. ಅಧಿಕಾರಿಗಳು ಅಂತ ಹೇಳಿ ಯಾರು ಪವರ್ ಜಾಸ್ತಿ ಇದೆ, ತಾಲೂಕು ಲೆವೆಲ್ಲು, ಡಿಸ್ಟ್ರಿಕ್ಟ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಲು ಅನ್ನೋದ್ರ ಮೇಲೆ ಅವನ ಯೋಗ್ಯತೆ ದೊಡ್ಡದು ಅಂತ ತೀರ್ಮಾನ ಮಾಡ್ತೇವೋ, ಆ ಥರ ಈ ಫಿಸಿಕಲ್ ಸ್ಟ್ರೆಂತ್ ಅಡ್ಮಿನಿಸ್ಟ್ರೇಟಿವ್ ಪವರ್ ಇದೆಯಲ್ಲ, ಅದು ಯಾರಿಗೆ ಹೆಚ್ಚುತ್ತಾ ಹೆಚ್ಚುತ್ತಾ ಹೋಗುತ್ತೋ ಕ್ಷತ್ರಿಯರಲ್ಲಿ ಅದೇ ಮುಖ್ಯವಾದ ತಾರತಮ್ಯ. ಬ್ರಾಹ್ಮಣರಲ್ಲಿ ಜ್ಞಾನ, ಅವರಲ್ಲಿ ಅದು. ವೈಶ್ಯಾನಾಂ ಧನಧಾನ್ಯತಃ ವೈಶ್ಯರಲ್ಲಿ ತಾರತಮ್ಯ ಹುಡುಕಬೇಕಾದ್ರೆ ಹೆಚ್ಚು ಶ್ರೀಮಂತಿಕೆ ಯಾರಲ್ಲಿರುತ್ತೆ, ಧನಧಾನ್ಯಗಳ ಒಂದು ಸಂಪತ್ತಿ ಯಾರಲ್ಲಿ ಹೆಚ್ಚಿರುತ್ತೋ ಅವರು ಅದರಲ್ಲಿ ಉತ್ತಮರು ಅಂತ ಅರ್ಥ. ಇನ್ನು ಶೂದ್ರಾಣಾನೇವ ವಯಸ್ಸ, ಇನ್ನು ಶೂದ್ರ ಜಾತಿಯವರಲ್ಲಿ ವಯೋವೃದ್ಧತ್ವವೇ ಅವರಿಗೆ ಹಿರಿಮೆಯ ನಿರ್ಣಾಯಕವಾದ ಅಂಶ ಎಂಬುದನ್ನು ತಿಳಿಸ್ತಾರೆ. ಈ ರೀತಿಯಾಗಿ ಅದು ದೃಷ್ಟಿಯಿಂದ ಸಂಗ್ರಹವಾಗಿ ಬ್ರಾಹ್ಮಣರಲ್ಲಿ ಲಕ್ಷಣ ಹೇಳಿದಾಗ ಲೆಕ್ಕ. ಬ್ರಾಹ್ಮಣರಲ್ಲಿ ಜ್ಞಾನ, ಕ್ಷತ್ರಿಯನಲ್ಲಿ ಬಲ, ವೈಶ್ಯರಲ್ಲಿ ಶ್ರೀಮಂತಿಕೆ, ಮತ್ತು ಇವರಲ್ಲಿ ಶೂದ್ರರಲ್ಲಿ ಈ ಪರಿಚರ್ಯ ಮಾಡತಕ್ಕಂಥ ಕೌಶಲ ಅಂತ ಹೇಳಿ, ಮತ್ತು ವಯಸ್ಸು. ಇವತ್ತೇನಾಯಿತು, ಇದೆಲ್ಲ ಬೇರೆ ಯುಗದ ಧರ್ಮಗಳು, ಜ್ಞಾನ ಬಲ ಐಶ್ವರ್ಯ ಇವೆಲ್ಲ. ಕಲಿಯುಗದಲ್ಲಿ ಒಂದೇ ದುಡ್ಡಿದ್ರೆ ದೊಡ್ಡಪ್ಪ ಅಂತಾರಲ್ಲ, ಆ ಟೈಪ್ ಬೇರೆ ಯೋಚನೆಯೇ ಇಲ್ಲ. ಶ್ರೀಮಂತಿಕೆ ಒಂದಿದ್ರೆ ಅದು ಹೇಗಾದರೂ ಬಂದಿರಲಿ, ಏನಾದರೂ ಆಗಿರಲಿ, ಏ ಭಾರಿ ದೊಡ್ಡವನು ಅಂತಕ್ಕಂಥ ಕಾನ್ಸೆಪ್ಟ್ ಬಂದುಬಿಟ್ಟಿದೆ. ತುಂಬಾ ತಪ್ಪದು. ಒಂದು ಧನದ ಇತಿಮಿತಿಗಳನ್ನು ಅರ್ಥ ಮಾಡಿಕೊಳ್ಳದೆ ದೋರ್ ಮಾತ್ರ ಅಂತ ದಡ್ಡತನ ಮಾಡ್ತಾರೆ ಹೊರತು ವಿವಾದಾರ್ಥದಲ್ಲಿ ಅವರವರ ಹಿರಿಮೆಯನ್ನು ನಿರ್ಣಯ ಮಾಡತಕ್ಕಂಥ ಅಂಶವೇ ಬೇರೆ. ಗೌರ್ಮೆಂಟ್ ಅಧಿಕಾರಿಗಳಿರ್ತಾರೆ, ಅವ್ರ ಸಂಬಳ ಎಷ್ಟಿರುತ್ತೆ ಮಹಾ, ವ್ಯಾಪಾರಿಗಳಿಗೆ ಹೋಗ್ತಾರೆ ಏನೂ ಅಲ್ಲ ಅವ್ರ ಲೆಕ್ಕ. ನಮ್ಮ 23,000 ಸಂಬಳದಲ್ಲಿ ಅವರು ಲಕ್ಷಾಂತರ ಸಂಪಾದನೆ ಮಾಡ್ತಾರೆ, ಆದರೆ ಪವರ್ ಅವನನ್ನು ಸೈನ್ ಮಾಡಿದ ಕೆಲಸ ಆಗುತ್ತೆ. ಆಗದೇ ಎಷ್ಟು ದುಡ್ಡಿದ್ರೆ ಕೂಡ ಆ ಅಧಿಕಾರಿ ಮಾಡತಕ್ಕಂಥ ಕೆಲಸ ಬಂದು ಸಿಗ್ನೇಚರ್ಗೆ ಇರೋದಲ್ಲೇ ಬೆರೆದಕ್ಕೆ ಬರೋದು. ಬೇರೆ ವಿಷಯ ಬಂದಾಗ ಶ್ರೀಮಂತಿಕೆ ಪ್ರಶ್ನೆ ಡೊನೇಷನ್ ಎಲ್ಲ ಪ್ರಸಂಗ ಬಂದಾಗ ಆ ನೌಕರನಿಗೆ ಸಾಧ್ಯ ಇಲ್ಲ, ಶ್ರೀಮಂತನಿಂದಲೇ ಸಾಧ್ಯನೇ ಹೊರತು ಬೇರೆಯವರಿಂದ ಸಾಧ್ಯ ಅಲ್ಲ. ಆಯಾ ಫೀಲ್ಡ್ನಲ್ಲಿ ಅವರವರಿಗೆ ಮಹತ್ವ ಬರುತ್ತೆ ಹೊರತು ಬೇರೆಯವರು ಎಲ್ಲದಕ್ಕೂ ಒಂದೇ ಅಂತಾಗಬಾರದು. ಅದು ಅವಿವೇಕದ ಲಕ್ಷಣ ಅಂತ ಹೇಳೋದಕ್ಕೆ ಇವೆಲ್ಲ ವಿಚಾರಗಳು ಬಹಳಷ್ಟು ಉಪಯುಕ್ತ. ಇಷ್ಟು ಹೇಳಿ ಈ ಇಷ್ಟೆಲ್ಲ ಅವರವರ ಸ್ವರೂಪವನ್ನ, ಹಿರಿಮೆಯನ್ನ, ಅವರ ಕರ್ಮಗಳನ್ನ ತಿಳಿಸಲಿಕ್ಕೆ ಹೇಳಿದ್ದೆ ಹೊರತು ಮೋಕ್ಷಕ್ಕೆ ಅರ್ಹತೆ ಬೇಕು ಅಂತ ಹೇಳಿದರೆ ವರ್ಣದ ಪ್ರಶ್ನೆ ಇಲ್ಲ ಅಂತ ಹೇಳಿಬಿಟ್ಟು. ಎಲ್ಲ ವರ್ಣದವರಿಗೂ ಮೋಕ್ಷ ಇದೆ, ಅವರು ತಮ್ಮ ವರ್ಣಕ್ಕೆ ತಕ್ಕಂತೆ ಬದುಕಬೇಕಷ್ಟೆ. ಆದ್ದರಿಂದ ಮೋಕ್ಷ ಇಂಥವರಿಗೆ ಅಂಥೇಳಿ ಜಾತಿ ಆಧಾರದ ಮೇಲೆ ಮೋಕ್ಷ ನಿರ್ಣಯ ಮಾಡೋದಿಲ್ಲ ಅನ್ನೋದು ಅತ್ಯಂತ ಮುಖ್ಯವಾದ ಅಂಶ. ಅದು ಭಗವದ್ಗೀತೆಯಲ್ಲೇ ಬಂದಿದೆ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಿದ್ಧಿಂ ವಿಂದತಿ ಮಾನವ. ಇದು ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತಕ್ಷೃಣು. ಪ್ರತಿಯೊಬ್ಬನು ತನ್ನ ಕರ್ತವ್ಯದಲ್ಲಿ ಪರಾಯಣನಾಗಿದ್ದರೆ ಅವನಿಗೆ ಸಿದ್ಧಿ ಬಂದೇ ಬರುತ್ತೆ, ಅವನು ಯಶಸ್ವಿಯಾಗೇ ಆಗ್ತಾನೆ, ಭಗವಂತನಿಗೆ ಪ್ರಿಯನೇ ಆಗ್ತಾನೆ. ಅದೆಲ್ಲ ಇದರಲ್ಲಿ ಪುರಾಣಗಳಲ್ಲಿ ಮಹಾಭಾರತಾದಿಗಳಲ್ಲಿ ಅದೆಲ್ಲ ದೃಷ್ಟಾಂತವನ್ನು ಕೊಡ್ತಾರೆ. ಒಬ್ಬ ತುಲಾಧಾರ ಅಂತ ವೈಶ್ಯ, ಅವನು ಏನಿಲ್ಲ, ಬರೀ ವ್ಯಾಪಾರ ಅಷ್ಟೇ, ಇನ್ನೇನು ಮಾಡ್ತಿದ್ದ. ಒಳ್ಳೆ ವ್ಯಾಪಾರದಲ್ಲಿ ಬಹಳ ನಿಷ್ಣಾತ, ಒಳ್ಳೆ ಪ್ರಾಮಾಣಿಕ. ಜಾಜಲಿ ಅಂತಕ್ಕಂಥ ಮುನಿ ಸಾಮಾನ್ಯನಲ್ಲವನು, ಬಹಳ ದೊಡ್ಡ ಸಿದ್ಧ ಪುರುಷ ಜಾಜಲಿ ಅಂತ ಹೇಳಿದರೆ ಎಂಥ ಮುನಿ ಅಂದ್ರೆ ಹೇಳ್ತಾರೆ. ಆತ ಸಮುದ್ರದಲ್ಲಿ ತಪಸ್ ಮಾಡ್ತಾ ಇದ್ದಂತೆ, ಸಮುದ್ರ ತೀರದೊಳಗೆ ಸಮುದ್ರದ ತಪಸ್ ಮಾಡ್ತಾ ಇದ್ದಾನೆ. ಒಂದ್ಸರ್ತಿ ಕಣ್ಣು ಬಿಟ್ಟು ನೋಡುತ್ತಾನೆ, ತಲೆಯಲ್ಲಿ ಜಟೆ ಬೆಳೆದು ಬಿಟ್ಟು ಜಟೆಯಲ್ಲಿ ಈ ಹಕ್ಕಿಗಳು ಗೂಡು ಕಟ್ಟಿದ್ವಂತೆ. ವಾಲ್ಮೀಕಿ ತಪಸ್ ಮಾಡ್ತಿದ್ದಾಗ ಮೇಲೆ ಹುತ್ತ ಬೆಳೆದಿತ್ತು. ಈ ತಪಸ್ ಮಾಡಬೇಕಾದ್ರೆ ಜಟೆಯಲ್ಲಿ ಈ ಗುಬ್ಬಕ್ಕೆ ಮೊದಲಾದ ಪ್ರಾಣಿ ಹಕ್ಕಿಗಳೆಲ್ಲ ಗೂಡು ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ವಂತೆ. ಅವನಿಗೆ ಆಶ್ಚರ್ಯ ಆಯ್ತು. ಸ್ವಲ್ಪ ಕಣ್ತಗದು ನೋಡ್ತಾನೆ, ಅರ್ಥ ಆಯ್ತು ಏನಾಗಿದೆ ಅಂತ ಹೇಳಿಬಿಟ್ಟು. ತಕ್ಷಣ ಏನ್ ಮಾಡಿದನಂತೆ, ಪಾಪ ಹಕ್ಕಿಗಳು ಸಂಸಾರ ಮಾಡ್ತಾ ಇವೆ, ಗೂಡು ಕಟ್ಟಿವೆ, ನಾನು ಎದ್ದು ಹೋಗ್ಬಿಟ್ರೆ ಅವ್ರ ಮನೆ ಹಾಳಾಗಿ ಹೋಗುತ್ತೆ, ಮನೆ ಹುಡ್ಕೊಂಡು ಹಾಳು ಮಾಡ್ತಾನೆ ಪಾಪ ಎಷ್ಟೋ ಮನುಷ್ಯ. ಅಂಥದ್ದು ಇಲ್ಲಿ ತಂದೆ ಜಾಗ ಪಾಪ ಸೈಟ್, ಅವಂದೇ ತಲೆ ಸೈಟ್ ಮಾಡ್ಕೊಂಡ್ಬಿಟ್ಟಿವೆ. ಪಾಪ ಇಲ್ಲಿ ವಾಸ ಮಾಡ್ತಾ ಇವೆ, ಅವ್ರಿಗೆ ತೊಂದರೆ ಆಗಬಾರ್ದು, ತಪಸ್ ಕಟ್ಟಿದ್ರೆ ಮಾಡಿಬಿಟ್ಟಂತೆ ಪುಣ್ಯಾತ್ಮ, ಹಾಗೆ ಸುಖವಾಗಿರಲಿ ಅಂತ. ಸ್ವಲ್ಪ ಸಾಧನೆ ಮತ್ತೆ ಕಣ್ ತೆಗಿತಾನೆ, ಒಂದ್ಸಲ ತೆಗೆದು ನೋಡ್ತಾನೆ, ಮರಿ ಹಾಕಿದೆ ಅವೆಲ್ಲ ಕೂಡ. ಯೋಚನೆ, ಓ ಸಂಸಾರ ದೊಡ್ಡದಾಗಿದೆ, ಮೊದಲು ಹೋಗಿದ್ರೆ ಎರಡು ಪಕ್ಷಿ ಹಾಳಾಗ್ತಿದ್ರು, ಈಗ ಸಂಸಾರವೇ ಹಾಳಾಗಿ ಹೋಗ್ತದೆ, ಆದ್ದರಿಂದ ನಾನು ಹೇಳಬಾರದು ಅಂತೇಳಿ ಮತ್ತೆ ತಪಸ್ ಕಂಟಿನ್ಯೂ ಮಾಡಿದ್ದೇನೆ. ಆಮೇಲೆ ಎಷ್ಟೋ ದಿವಸ ಆಯಿತು, ನೋಡ್ತಾನೆ ಹಕ್ಕಿಗಳೇನು ತಲೆಯಲ್ಲಿ ಕಾಣಲಿಲ್ಲ, ಹಕ್ಕಿ ತಲೆಯಲ್ಲಿ ಕಾಣಲೇ ಇಲ್ಲ. ಆಮೇಲೆ ಏನು ಮಾಡಿದನಂತೆ, ಪಾಪ ಎಲ್ಲೋ ಹೋಗಿರ್ಬೋದವು, ಬಂದು ನೋಡಿ ಸಾಯಂಕಾಲ ಮನೆಯೇ ಇಲ್ಲ ಅಂತ ಹೇಳ್ಕೊಂಡ್ರೆ ಕಷ್ಟ ಅಂತೇಳಿ ಮತ್ತೆ ತಪಸ್ ಕಂಟಿನ್ಯೂ ಮಾಡಿದ್ದೇನೆ ಇನ್ನೊಂದು ಎಷ್ಟೋ ವರ್ಷಗಳ ಕಾಲ. ಆಮೇಲೆ ನೋಡಿದ ಯಥ ಪದ ಬಂದಿದ್ದು ಮತ್ತೆ, ಒಬ್ಬನ ಹೇಳಿದವಳು ಸರಿ ಹೋಯಿತು ಅಂತ ಹೇಳಿಬಿಟ್ಟು ಮತ್ತೆ ಮುಂದುವರಿಸಿದೆ. ಇನ್ನೊಂದ್ಸಲ ನೋಡಿದೆ ಮತ್ತೆ ಇರಲಿಲ್ಲ, ಮತ್ತೆ ಕಾದ, ಎಷ್ಟು ದಿವಸ ಕಾದ, ಮತ್ತೆ ಬರಲೇ ಇಲ್ಲ. ಓ ಈಗ ಸಂಸಾರ ಶಿಫ್ಟ್ ಮಾಡಿದೆ ಅಂತ ತಿಳ್ಕೊಂಡ್ಬಿಟ್ಟಪ್ಪ. ಆಗ ಎದ್ದು ಹೋದನಂತ ಇಂಥ ಸಿದ್ಧಿ ಆತನು. ಎಷ್ಟು ಮನುಷ್ಯರ ಮೇಲೆ ದಯೆ ಅಲ್ಲ, ಪ್ರಾಣಿಗಳ ಮೇಲೆ ಅದೇನು ಹಾಲು ಕೊಡೋ ಪ್ರಾಣಿಗಳು ಕೂಡ ಅಲ್ಲ. ಈ ಮಧ್ಯೆ ಮನುಷ್ಯ ಗೋಸ್ ಹಾಕಿ ಬಿಡ್ತಾನೆ, ಡಬಲ್ ಬೆನಿಫಿಟ್, ಪುಣ್ಯರು ಬಂತು ಹಾಲು ಬಂತು ಅಂತ ಹೇಳಿಬಿಟ್ಟು. ಆದರೆ ಹಕ್ಕಿಗಳನ್ನು ಸಾಕಿದ್ರೆ ಏನಿಲ್ಲೇ ಇಲ್ಲ, ಅದೆಲ್ಲ ಕೂಡ ನಿಸ್ವಾರ್ಥವಾಗಿ ಭಗವಂತನ ಆರಾಧನೆ ಅಂತ ಅಷ್ಟು ಮಾಡಿದ ಪುಣ್ಯಾತ್ಮ. ಅವನು ಎಷ್ಟು ಶಕ್ತಿ ಬಂತು ಅಂದ್ರೆ ಹಾಗೆ ಹಾರ್ಲಕ್ಕೆ ಹೋದ್ರೆ ಹಕ್ಕಿ ಅಂತ ಹಾರ್ತಾ ಇದ್ದಾನೆ ಅವನು ಕೂಡ. ಅಂತ ಯೋಗ ಸಿದ್ಧಿ ಬಂತದ್ದು. ಇವರು ಹಕ್ಕಿಗಳಿಗೆ ಜಾಗ ಕೊಟ್ಟಿದ್ದಕ್ಕೆ ಹಕ್ಕಿ ಹಾರದಾಗ ಹಾರೋ ಯೋಗ ಶಕ್ತಿ ಬಂದ್ಬಿಡುತ್ತೆ. ಭಾರಿ ಖುಷಿಯಾಯ್ತು. ಸಮುದ್ರದ ಹರ್ತಾ ಹೋಗ್ತಾ ಇದ್ದಾನೆ. ಆಗ ಅಲ್ಲಿ ಜಲಿತರು ಮಾತಾಡಿಕೊಂಡು ಬಂತು ಎಲ್ಲ. ಓ, ಭಾರಿ ಸಿದ್ಧಪುರುಷ ಇವನು, ದೊಡ್ಡ ಜ್ಞಾನಿ ಅಂತ ಮಾತಾಡಿಕೊಂಡ್ರೆ ಇನ್ನೊಂದು ಪಕ್ಷಿ ಅಂತ ಇನ್ನೊಂದು ಪ್ರಾಣಿ ಹೇಳ್ತಾ ಇದೆ. ಇವಂದೇನು ಮಹಾಸಿದ್ಧಿ, ಇವಂದೇನು ಸಿದ್ಧಿ ಅಷ್ಟು ದೊಡ್ಡದಲ್ಲ. ಒಬ್ಬನಿದ್ದಾನೆ ತುಲಾಧಾರ ಅಂತ ವೈಶ್ಯ ಇದ್ದಾನೆ, ಅವನ ಮುಂದೆ ಇವನು ಏನೋ ಅಲ್ಲ ಅಂತ ಹೇಳಿಬಿಟ್ಟು ಅವರಿಗೆ ಆಶ್ಚರ್ಯ ಆಗೋಯ್ತು. ನಾನು ಎಂತೆಂಥ ತಪಸ್ಸು ಮಾಡಿದವನು, ಎಷ್ಟು ಸಿದ್ಧಿ ಪಡೆದವನು, ನನ್ನ ನೋಡಿದರೆ ಇವನು ಹೀಗೆ ಹೇಳ್ತಾ ಇದ್ದಾನೆ, ಯಾರೊಬ್ಬ ತುಲಾಧಾರ ಅಂತಿದ್ದಾನೆ ಶ್ರೇಷ್ಠ ಅಂತ ಹೇಳ್ತಾನೆ ಅಂತ ಹೇಳಿಕೊಂಡು. ಈ ಜ್ಞಾನಿಗಳ ವೈಶಿಷ್ಟ್ಯ ಇಷ್ಟೇ, ಅವರಿಗೆ ಆಶ್ಚರ್ಯ ಎಲ್ಲ ಉಂಟಾದರೂ ಕೂಡ ಈ ಹೊಟ್ಟೆ ಕಿಚ್ಚು ಮಾತ್ರ ಬರೋದೇ ಇಲ್ಲ. ನಾನು ಇಷ್ಟೆಲ್ಲ ಮಾಡಿದವನು, ನಾನೆಲ್ಲಿ ಅಯೋಗ್ಯ ಅವನಲ್ಲಿ ಅಂತ ಅನ್ಕೊಳ್ಳಿಲ್ಲ. ಯಾರ ಯೋಗ್ಯತೆ ಎಷ್ಟಿರುತ್ತೋ ಯಾರಿಗೆ ಗೊತ್ತು. ಅವನನ್ನು ನೋಡಬೇಕು ನಾನು, ಅವನು ಏನು ಮಾಡಿ ನನಗಿಂತ ಮೇಲೆ ಹೋಗಿದ್ದಾನೆ ಅಂತ ತಿಳ್ಕೋಬೇಕು ಅಂತ ಹೇಳಿ ಕೇಳ್ಕೊಂಡು ಹೊರಡ್ತಾನೆ. ಆ ಕಾಶಿಯಲ್ಲಿ ಎಲ್ಲೋ ಒಂದ್ ಕಡೆ ಇದ್ದಾನೆ ಅಂತ ಗೊತ್ತಾಯ್ತು. ಪಾಪ, ಹುಡ್ಕೊಂಡು ಹೋದ್ರೆ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಅಂಗಡಿ ಅಷ್ಟೇ, ಅದರ ವ್ಯಾಪಾರಿ ಅವನು. ಸಣ್ಣ ಅಂಗಡಿ ವ್ಯಾಪಾರ ಮಾಡಿ ದೊಡ್ಡ ಅಂಗಡಿ ಶಾಪ್ ಕೂಡ ಅಲ್ಲ, ದೊಡ್ಡ ಕಾಂಪ್ಲೆಕ್ಸ್ ಕಟ್ಟೋನು ಕೂಡ ಅಲ್ಲ. ಪಾಪ, ಯಾವುದೋ ಒಂದು ಅಂಗಡಿಯಲ್ಲಿ ಇರ್ತಾನೆ. ಇವನು ಹೋಗಿ ನೋಡ್ತಾನೆ, ಹೋಗಿ ನೋಡ್ತಲೇಕ ಕರೆದನಂತೆ, ಬನ್ನಿ ಜಾಜರಿಗಳೇ ಬನ್ನಿ, ಇವ್ನ ಹೆಸರು ಕೂಡ ಕೊಟ್ಟಿಲ್ಲ ಮೊದಲೇನೆ, ಬನ್ನಿ ಜಾಜರಿ ಮರಿಗಳೇ ಅಂತ ಕರೆದನಂತೆ. ಮೊದಲನೇ ಶಾಕ್ ಆತಗೆ, ನನ್ನ ಹೆಸರು ಯಾಕೆ ಗೊತ್ತಾಯ್ತು ಈತನಿಗೆ ಅಂತೇಳಿ. ಆ ಮನುಷ್ಯರು ಓಡಾಡಿದ ವ್ಯಕ್ತಿ ಕೂಡ ಅಲ್ಲ, ಯಾಕೆ ಗೊತ್ತಾಯ್ತು ಅಂತೇಳಿ. ನನಗೆ ಗೊತ್ತು ನೀವು ಯಾಕೆ ಬಂದಿದ್ದೀರಿ ಅಂತೇಳಿ ಅವಳು ಮಾತು ಕೇಳ್ಕೊಂಡು ಬಂದಿದ್ದೀರಿ ಹೌದಲ್ಲ ಅಂತ ಹೇಳಿದ್ದೇನೆ. ಅದು ಬರುತ್ತೆ ಧರ್ಮವ್ಯಾಧನ ಕಥೆಯಲ್ಲಿ ಬರುತ್ತಲ್ಲ ಹಾಗೆ, ಅದೇ ರೀತಿ ಆಯ್ತು. ಧರ್ಮವ್ಯಾಧ ಹೇಗೆ ಹೇಳಿದ್ದೆ ಇವನು ಹಾಗೆ ಹೇಳಿದ, ಅದು ಇನ್ನೂ ಆಶ್ಚರ್ಯ ಆಗೋಯ್ತು. ಆಶ್ಚರ್ಯ ಇಷ್ಟೇ ಆಯ್ತು, ನಾನು ಇವನ ಹತ್ರ ಬಂದಿದ್ದೇನೆ, ಮನೆ ಹುಡ್ಕೊಂಡು ಬರೋದೇ ಕಷ್ಟ ಆಯ್ತು ಇವನ ಹತ್ರ. ಮನೆ ಹುಡ್ಕೊಂಡು ಬಂದು ಅವನು ಏನ್ ಮಾಡ್ತಾನೆ ಅಂತ ಯೋಚನೆ ಮಾಡ್ತಾ ಇದ್ರೆ, ನನ್ನ ವಿಷಯ ನನಗಿಂತ ಮೊದಲೇ ಗೊತ್ತಿದೆ ಅಂದ್ಮೇಲೆ ಅವ್ರು ಹೇಳಿದ್ದು ಕರೆಕ್ಟ್ ಅಂತ ಗೊತ್ತಾಯ್ತು. ಅವನು ನನಗಿಂತ ಮುಂದಿದ್ದಾನೆ ಇವನು ಅಂತ ಗೊತ್ತಾಗೋಯ್ತು. ಅವ್ರು ಕೇಳ್ತಾನೆ, ಅಲ್ಲ ಯಾರು ಎಂಥ ಮಹಾನುಭಾವ ನೀನು, ನೀನು ವೈಶ್ಯ, ನಾನು ನೋಡಿದ್ರೆ ಒಬ್ಬ ಮುನಿ, ಇಂಥ ನಾನು ಎಷ್ಟೋ ಸಾವಿರ ವರ್ಷ ಸಿದ್ಧಿ ಪಡ್ಕೊಂಡು ಹೀಗೆ ಹಾರಾಡ್ತಾ ಇದ್ರೆ ನೀನು ಸುಮ್ಮನೆ ಏನ್ ಮಾಡ್ತಿದ್ದಿ, ನಿಂದೇನು ವೃತ್ತಿ, ನೀನು ಹೇಗೆ ಸಿದ್ಧಿ ಗಳಿಸ್ತಿ ಅಂದ್ರೆ, ಎಲ್ಲಿ ತಪಸ್ಸು ಮಾಡಿದ್ದಿ, ಏನ್ ಪೂಜೆ ಮಾಡ್ತಿ ಅಂತ ಕೇಳಿ ಹೇಳ್ತಾನೆ. ಎಲ್ಲೂ ತಪಸ್ಸಿಗೆ ಅಂತ ಹೋಗಿಲ್ಲ, ಕಾಡನ್ನು ಸೇರ್ಕೊಂಡಿಲ್ಲ, ಬೇರೆ ತಪಸ್ಸು ನನಗಿಲ್ಲ, ನಾನು ಮಾಡೋ ತಪಸ್ಸು ನನ್ನ ವ್ಯಾಪಾರ ಒಂದೇ ಅಂತ ಹೇಳಿದ್ದೀನಿ ಅಂತ. ನಾನೇನು ವ್ಯಾಪಾರ ಮಾಡ್ತೇನೆ, ಇದೇ ನನ್ನ ತಪಸ್ಸು ಅಂತ ಹೇಳಿಬಿಡ್ತಾನೆ. ಏನು ತಪಸ್ಸು ಅಂತ ಕೇಳಿದ್ರೆ, ನೋಡಿ ನಾನು ಜನಗಳನ್ನು ನೋಡೋದಿಲ್ಲ, ತುಲಾಧಾರ ತಕ್ಕಡಿ, ಯಾರು ಎಷ್ಟು ಕೊಡ್ತಾರೋ ಪದಾರ್ಥ ಕೊಡೋದು ಅಷ್ಟೇ ಹೊರತು ಮುಖದೊಳಗೆ ಮಣೆ ಹಾಕೋನಲ್ಲ ನಾನು, ವ್ಯಾಪಾರಕ್ಕೆ ಮೋಸ ಮಾಡೋದಿಲ್ಲ, ಅದನ್ನ ದೇವ್ರ ಪೂಜೆ ಅಂತ ಮಾಡ್ತೇನೆ ಅಂತ ಹೇಳಿದ್ದೆ. ನನ್ನ ವ್ಯಾಪಾರವನ್ನ ದೇವ್ರ ಪೂಜೆ ಅಂತ ಮಾಡ್ತೇನೆ, ಅದಕ್ಕೆ ಮಟ್ಟಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ಆಶ್ಚರ್ಯವಾಗಿ ಹೋಗ್ತದೆ. ನಮ್ಗೀಗ ಅರ್ಥ ಆಗುತ್ತೆ, ಅದೇ ಆಗ್ಬೇಕು ಇದೇ ಆಗ್ಬೇಕು ಅನ್ಕೋತೇವಲ್ಲ, ದಡ್ರು ಅಂತ ಅರ್ಥ. ನಮಗೇನು ದೇವ್ರ ಕೆಲಸ ಮಾಡೋ ಅರ್ಹತೆ ಕೊಟ್ಟಿದ್ರೆ ಸರಿಯಾಗಿ ಮಾಡಿದರೆ ಎಷ್ಟು ಮುಂದೆ ಹೋಗ್ಬೋದು ಅಂತ ಹೇಳಿದಕ್ಕೆ ಋಷಿ ಮುನಿಗಳನ್ನ ಮೀರಿಸಿ ಹೋಗಿದ್ದಾನೆ ಒಬ್ಬ ವೈಶ್ಯ. ಇಡೀ ಒಂದು ಮಹಾಭಾರತದಲ್ಲಿ ಎರಡು ಮೂರು ಅಧ್ಯಾಯ ಕಥೆ ಹೇಳ್ತಾರೆ. ಅದು ಅವ್ರ ಪ್ರಶ್ನೋತ್ತರಗಳೆಲ್ಲ ಬರುತ್ತೆ, ಉತ್ತರ ಪ್ರಶ್ನೆ ಉತ್ತರ ನಡೆದೋಗುತ್ತೆ. ಆಗ ಆಶ್ಚರ್ಯ ಪಡ್ತಾರೆ, ಇಂಥ ಗುಟ್ಟು ನಮಗೆ ಗೊತ್ತಾದರೆ ಸಿದ್ಧಿ ಗಳಿಸಲಿಕ್ಕೆ ನಾವು ಯಾರನ್ನೋ ಆದರ್ಶ ಮಾಡ್ಕೊಳ್ಳೋಕೆ ಹೋಗಬಾರದು, ಇಂಥ ಜ್ಞಾನಿಗಳನ್ನು ಆದರ್ಶ ಮಾಡ್ಕೋಬೇಕು. ನಮ್ಮ ಕರ್ತವ್ಯ ಕರ್ಮ ಏನು ಅಂತ ತಿಳ್ಕೋಬೇಕು. ಪಿ ಯು ಸಿಯಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕಾದ್ರೆ ಪಿ ಯು ಸಿ ಟೆಸ್ಟ್ ಓದಬೇಕು ಹೊರತು ಬಿ ಸಿ ಟೆಸ್ಟ್ ಓದಬಾರ್ದು, ಫೇಲ್ ಆಗಿಬಿಡ್ತಾರೆ ಅಷ್ಟೇ. ಈ ಮಧ್ಯೆ ಪಿ ಯು ಸಿ ಟೆಸ್ಟ್ ಓದಬೇಕು, ಎಸ್ ಎಲ್ ಜಿ ಟೆಸ್ಟ್ ಓದಿ ವಾಪಸ್ಸು ಬರಬಾರ್ದು, ಬಿ ಎಸ್ ಸಿನೋ ಬಿ ಇ ಟೆಸ್ಟ್ ಓದ್ತೇನೆ ಅಂತೇಳಿ ಬೀಳಬಾರ್ದು. ಆ ಏನ್ ಟೆಸ್ಟ್ ಆ ಟೆಸ್ಟ್ ಓದಿ ಅದರ ರ್ಯಾಂಕ್ ಬರುತ್ತೆ. ಯಾರು ಎಸ್ ಎಲ್ ಸಿ ಫಸ್ಟ್ ರ್ಯಾಂಕ್ ಅಂತ ಯಾರು ಅಂದ್ರೆ ನೀನು ಪಿ ಯು ಸಿ ಫಸ್ಟ್ ರ್ಯಾಂಕ್ ಯಾಕೆ ಬರಲ್ಲ ಅಂತ ಯಾರಿಗೆ ಕೇಳೋದೇ ಇಲ್ಲ. ಪ್ರಿಪೇರ್ ಆಗಿದೆ ಎಸ್ ಎಲ್ ಸಿಗೆ, ಎಸ್ ಎಲ್ ಸಿ ಫಸ್ಟ್ ರ್ಯಾಂಕ್ ಬಂದು ಗುಡ್ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಅಷ್ಟವರು ಬೇರೆದಲ್ಲಿ ಯಾಕೆ ಬರಲ್ಲ ಅಂತ ಯಾವ ಅಡ್ಡನೂ ಕೇಳೋದಿಲ್ಲ, ಕೇಳಿದ್ರೆ ಅವ್ನಿಗೆ ಅಡ್ಡ ಅಂತಾನೆ ಅರ್ಥ. ನಮ್ಮ ನಮ್ಮ ಧರ್ಮದಲ್ಲಿ ಫಸ್ಟ್ ಇರಬೇಕೇ ಹೊರತು ಇನ್ನೊಂದು ಕಾಂಪೀಟ್ ಮಾಡಕ್ಕೆ ಹೋಗಬಾರದು. ನಾವು ಕಾಂಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ, ಅವ್ನು ಹಾಳು ಮಾಡಿದ್ದಾರೆ ಹೋಗ್ತೇವೆ, ಅದು ಬೇರೆ. ಆ ಧರ್ಮ ಬಿಡಿಸೋಕ್ನ ಯೋಚನೆ ಮಾಡ್ತೇವೆ, ಹಾಗೆಲ್ಲ ಮಾಡಬಾರದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಸ್ವಧರ್ಮೇ ನಿಧನಂ ಶ್ರೇಯ, ಮುಂದೆ ಅದೇ ಬರುತ್ತೆ. ಹಿಂದೂ ಬಂದಿದೆ ಮುಂದೂ ಹಿಡ್ತಾರೆ. ಸ್ವಧರ್ಮ ಅನ್ನೋದು ಕಾನ್ಸೆಪ್ಟ್ ಭಾರಿ ದೊಡ್ಡದು. ಅದರಂತೆ ಬದುಕಿದರೆ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಿದ್ಧಿಂ ವಿಂದತಿ ಮಾನವ, ಅವನು ಒಳ್ಳೆ ಜ್ಞಾನಿ ಸಿದ್ಧಿ ಪಡೆದು ಬಿಡುತ್ತಾನೆ. ಅದು ಸ್ವಾರಸ್ಯವಾದ ಪದ ಇದೆ, ಮಾನವ ಅಂತ ಪದ ಇಟ್ಟಿದ್ದಾರೆ. ಮನು ಅಂದ್ರೆ ಅವಬೋಧನೆ ಅಂತ ಅರ್ಥ. ಮಾನವ ಅಂದ್ರೆ ಬರೀ ಮನುಷ್ಯ ಅಂತ ಅರ್ಥ ಅಲ್ಲ, ಜ್ಞಾನ ಇರತಕ್ಕಂಥ ವಿವೇಕಿಯಾದ ಮನುಷ್ಯ. ತಾನು ಯಾವ ವೃತ್ತಿ ಮಾಡ್ತಾನೋ, ತಾನು ಯಾವ ವರ್ಣದಲ್ಲಿರ್ತಾನೋ ಅದಕ್ಕೆ ನಿಷ್ಠೆಯಿಂದ ನಡ್ಕೊಂಡ್ರೆ ಅವನಿಗೆ ಸಂಸಿದ್ಧಿಂ ಲಭತೆ ನರಹ, ಒಳ್ಳೆ ಸಿದ್ಧಿಯನ್ನೇ ಶ್ರೇಷ್ಠವಾದ ಗತಿಯನ್ನು ಪಡೀತಾನೆ ಅನ್ನೋದು ಸಿದ್ಧಾಂತ. ಇವತ್ತು ಅವಾರ್ಡ್ಗಳೆಲ್ಲ ಕೊಡ್ತಾರಲ್ಲ, ಆಯಾ ಫೀಲ್ಡಲ್ಲಿ ಫಸ್ಟ್ ಮುಗೋಯ್ತು. ಎಷ್ಟು ಗತಿ, ಎಷ್ಟೋ ಸತ್ಯ ನಿಮ್ಗೆ ಆಶ್ಚರ್ಯವಾಗ್ತದೆ. ತೀರ ಸಾಮಾನ್ಯವಾಗಿರ್ತಕ್ಕಂಥ ವೃತ್ತಿಯಲ್ಲಿ ಫಸ್ಟ್ ಕ್ಲಾಸ ಮಾಡ್ತಾರೆ, ಅದು ಕೊಟ್ಟಿಲ್ಲ ಆ ಸಾಲು ಮರ ನೆಡದೇ ಒಂದು ಕೆಲಸ ಸರಿಯಾಗಿ ನೋಡ್ಕೊ, ಅದಕ್ಕೊಂದು ಅವಾರ್ಡ್. ಮತ್ತೆ ತನ್ನ ವೃತ್ತಿಯಲ್ಲಿ ತಾನು ಮುಂದೆ ವಿಶೇಷ ಶ್ರದ್ಧೆಯಿಂದ ನಡೆಸಿದ್ರೆ ಹೇಗೆ ಸರ್ಕಾರನೇ ಎಷ್ಟು ಗೌರವಿಸಬೇಕಾದ್ರೆ ದೇವರು ಹೇಗೆ ಗೌರವಿಸ್ತಾನೆ, ಎಷ್ಟು ಅನುಗ್ರಹ ಮಾಡ್ತಾನೆ ಅಂತ ಹೇಳೋದಕ್ಕೆ ದೃಷ್ಟಾಂತ ಇದೆ. ಮುಂದೆ ಹೇಳ್ತಾರೆ, ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದತಿ ತಕ್ಷೃಣು ಯಥಃ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಥ್ಯ ಸಿದ್ಧಿಂ ವಿಂದತಿ ಮಾನವ. ಇದನ್ನೆಲ್ಲ ಮಾಡೋದ್ರ ಜೊತೆಗೆ ಸಕರ್ಮಾಚರಣೆ ಮಾಡೋದು ಒಂದು ಮುಖ, ಅದನ್ನು ದೇವರಿಗೆ ಅರ್ಪಿಸಬೇಕು ಅದು ಎರಡನೇ ಮುಖ. ಅದು ತುಂಬಾ ಜನಕ್ಕೆ ಎಲ್ಲ ಕರ್ಮ ನಾ ಭಾರಿ ಜಂಟ್ಲಮನ್ ಎಲ್ಲ ಇದೆ, ನಾನು ದೇವರನ್ನೇ ನಂಬೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಇದು ಪ್ರಯೋಜನ ಇಲ್ಲ. ದೇವರನ್ನು ನಂಬದೆ ಹೋದ್ರೆ ಏನೂ ಉಪಯೋಗ ಇಲ್ಲ. ದೇವರನ್ನು ನಂಬಬೇಕು, ನಮ್ಮ ಕರ್ತವ್ಯಗಳನ್ನು ಮಾಡಬೇಕು, ಕೃಷ್ಣಾರ್ಪಣ ಅಂತ ಒಪ್ಪಿಸ್ಬೇಕು ಅವನು. ದೇವರಿಗೆ ಒಪ್ಪಿಸದೆ ಹೋದರೆ ಮಾಡಿದ್ದೆಲ್ಲ ವ್ಯರ್ಥ. ಯತ್ಕರೋಷಿ ಯತಸ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ಇದನ್ನು ಓದಿದವರಿಗೆ ಏನು ಮಾಡ್ತಾನೋ ಅದಿಷ್ಟು ದೇವರಿಗೆ ಅರ್ಪಣೆ ಮಾಡಬೇಕು. ಸಕರ್ಮವನ್ನು ಮಾಡಬೇಕು, ಕೃಷ್ಣಾರ್ಪಣ ಅಂತ ಒಪ್ಪಿಸಬೇಕು, ಆಗ ಸಿದ್ಧಿ ಬರುತ್ತೆ ಅಂತ ಹೇಳಿ ಹಿಂದೆ ಹೇಳಿದೆ ಮಾತನ್ನ. ವಿದ್ಯಾರ್ಥಿಯಾದವನು ಬರೆಯೋದೆಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಅವನು ಸಬ್ಮಿಟ್ ಮಾಡಿ ಬರೋದು. ನೀಟ ಬರೆದಿದ್ದಾನೆ, ಒಂದು ಚೂರು ಹೊಡೆದು ಕೂಡ ಹಾಕಿಲ್ಲ. ಏನು ಮುತ್ತಿದ್ದ ಅಕ್ಷರ ಇದೆ, ಫಸ್ಟ್ಲಾಸ ಬರೆದಿದೆ, ಒಂದು ಕ್ವಶ್ಚನ್ಗೂ ಉತ್ತರ ಬಿಟ್ಟಿಲ್ಲ. ಪ್ರತಿ 100% ಕರೆಕ್ಟಾಗಿ ಬರೆದಿದ್ದಾನೆ. ಆ ಮನೆ ಹೋದ, ತಂದೆ ತಾಯಿ ಕಡೆ ಹೇಗೆ ಬರದೆ ಅಂತ ಕೇಳಿದ್ರು. ಚೆನ್ನ ಬರೆದಿನಿ ಅಂತ ಹೇಳಬಾರದೆ, ಓ ನಂಗೆ ಗೊತ್ತು ನೀವು ಕೇಳ್ತೀರಿ ಅಂತ ಹೇಳಿ ನೋಡಿ ಹೇಗೆ ಬರದೆ ಅಂತ ತೋರಿಸಿಬಿಡ್ತಾನೆ. ಅಷ್ಟು ಅಂದ್ರೆ ಅಂಥದ್ದು ಮನೆಗೆ ಹೋಗಿಬಿಟ್ಟಿದ್ದಾರೆ, ತೋರಿಸ್ತಾನೆ ಅಂತ ಹಣೆ ಹಣೆ ಹೊರಕೋತಾರೆ. ಏನು ಉಪಯೋಗ ಬರೋದನ್ನ ಇದನ್ನೆಲ್ಲ ಕೂಡ ಏನು ಉಪಯೋಗ ಇಲ್ಲ. ಯಾಕೆ ಸಬ್ಮಿಟ್ಟೇ ಮಾಡಿಲ್ಲ, ವ್ಯಾಲ್ಯೂನೇ ಮಾಡೋದಿಲ್ಲ ಅವನು, ಫೇಲ್ ಅವನು, ಏನು ಪ್ರಯೋಜನ ಇಲ್ಲ. ಮತ್ತೆ ಸೆಪ್ಟೆಂಬರ್ ಒಂದು ಮಾರ್ಕು ಬರೋದಲ್ಲ ಮತ್ತೆ ಏನೇನೂ ಇಲ್ಲ. ನಾಟ್ ಅಟ್ ಆಲ್ ಸಬ್ಮಿಟೆಡ್. ಮೂರೋಯ್ತಾನೆ ಈ ಮಾತು ಅರ್ಥ ಮಾಡಿಕೊಂಡ್ರೆ ಏನು ಮಾಡಿದಾರೆ ಏನು ಅಂತ ಹೇಳ್ತಾರೆ. ಏನು ಮಾಡಿದರೆ ಏನಂತೆ, ಎಲ್ಲ ಸ್ನಾನ ಸಂಧಾನ ಜಪ ತಪ ಅರ್ಚನೆ ದಾನ ಧರ್ಮ ಎಲ್ಲ ವೇಸ್ಟ್ ಆಗ್ಬೋದು. ಆದರೆ ಅನುಸಂಧಾನ ಇದ್ರೆ ಅದು ಬರೋದ್ರೆ 35 ಬರೋದಷ್ಟೇ ಬರೆದಿರೋದು, ಸಬ್ಮಿಟ್ ಮಾಡ್ತಾರೆ ಪಾಸ್ ಆಗಿಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ನೀವು ಪೂರ್ಣ ಮಾಡಕ್ಕಾಗದೆ ಹೋದರೂ ಪರವಾಗಿಲ್ಲ, ಸರಿಯಾಗಿ ಆದಷ್ಟು ಮಾಡು,